ஸ்ரீகுருப்போ நம. ஹரி ஓம். சயக்ரீவம் சிதானந்த விக்ரஹம் சதமக்ரஹம் தசக்ரீவச்சிதம் சாபான் மணிக்ரீவ விமோசனம் ஸ்வநாமக்ரஹணாதேவா நிரஸ்தக்ரஹ விக்ரஹம் விருந்தாவனகதம் வந்தே ப்ரஹ்மருத்ரேந்திரமன்விதம் ஸ்வாந்தஸ்தானந்தசய்யாய பூரணஜானரசார்ணசே உத்துங்கவாக்தரங்காய மத்வதுங்காத்தயே நம. குருமகில குணஜம் சத்குணைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்யநிர்த்தூதகஷ்டம் பஜமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவக்ஷாய நமதாம் காமதேனவே. நீராக்கராட்சிதானந்தலீலாகோபாலபாலிதாம் வித்யாபயோநிதீம் வந்தே ப்ரஹ்ம வித்யாகுருன்மம. சத்யம் சத்யம் புனசத்யம் விஷ்ணுதீர்த்தப்ரஸாததஃ ஸர்வே காமா பவந்தேவ சரதோ பிம்ப சந்நிதோ. ஸ்ரீகுருப்போ நம. ஹரிஃ ஓம். ಸ್ವಪ್ನ ಪ್ರಕರಣ. ಎಚ್ಚರ ಕಾಲದಲ್ಲಿ ಜೀವ ಸಾಮಾನ್ಯವಾಗಿ ಅಪ್ರಿಯ ವಸ್ತು ವಿಷಯದ ಜ್ಞಾನ ಜನನೇನ ದುಃಖಿತಂ. ಸಾಮಾನ್ಯವಾಗಿ ಪ್ರಿಯವಾದ ವಸ್ತುವಿನ ಎಚ್ಚರ ನಮಗೆ ಬರಲ್ಲ, ಪ್ರಾರಬ್ಧ ಇರುತ್ತಾದ್ದರಿಂದ ಯಾವುದು ಕೇಳಬೇಡವೋ ಅದನ್ನು ಕೇಳುತ್ತಾ ಅದರಿಂದ ದುಃಖ ಜಾಸ್ತಿ ಆಗ್ತಾ ಇರುತ್ತೆ. ಇನ್ನು ಕರ್ಮೇಂದ್ರಿಯಶ್ಚ ಕ್ಷಣಕಾಲಮಿ ಅವಿಹಾಯ ನಾನಾ ವಿಧಾನಿ ಕರ್ಮಾಣಿ ಕೃತ್ವ ಅತಿಶ್ರಾಂತಂ ಜೀವಂ ಕೃತ್ವ. ಒಂದು ಕ್ಷಣವೂ ಬಿಡದೆ ಸುಮ್ಮನೆ ಒದ್ದಾಡಿ ಒದ್ದಾಡಿ ನಾನಾ ಕರ್ಮಗಳನ್ನು ಮಾಡ್ತಾ ದುಃಖಿತನಾದಂಥ ಜೀವನನ್ನು ನೋಡಿ ಪರಮಾನುಗ್ರಹೇಣ ಅಂದರೆ ಜೀವನಿಗೆ ಪರಮಾನುಗ್ರಹದಿಂದ ಆನಂದ ಕೊಡಬೇಕು ಅಂತ ಭಗವಂತ ಕಣ್ಣಿನಿಂದ ಕಂಠಸ್ಥಾನಕ್ಕೆ ಹೊರಡುತ್ತಾನೆ. ಜೀವನನ್ನು ಕರೆದುಕೊಂಡು ಅಂದರೆ ಜೀವನ ಪ್ರಕಾಶವನ್ನು ಸೆಳೆದು ಹೃದಯಕ್ಕೆ ತರುತ್ತ ತಾನು ಕಣ್ಣಿನಿಂದ ಹೃದಯ ಸ್ಥಾನಕ್ಕೆ ಬರ್ತಾ ಮಧ್ಯದಲ್ಲಿ ಕಂಠದಲ್ಲಿ ನಿಲ್ಲುತ್ತಾನೆ. ಕಂಠದಲ್ಲಿ ವಿಶೇಷವಾಗಿ ತೈಯಸ ನಾಮಕ ಭಗವಂತನಿಂದ ವಿಶ್ವನಾಮಕ ಭಗವಂತ ಏಕೀಭೂತನಾಗಿ ಅಲ್ಲಿ ನಿಲ್ಲುತ್ತಾನೆ. ಕಂಠಸ್ಥಾನಂ ಪ್ರಾಪ್ಯ ತತ್ರೈವ ಕಿಂಚಿತ್ ಕಾಲಂ ಸ್ಥಿತ್ವಾ ಕಂಠವನ್ನು ಸೇರಿ ಅಲ್ಲೇ ಸ್ವಲ್ಪ ಕಾಲ ಇದ್ದು ಕೇವಲ ಆತ್ಮೇಚ್ಛೆಯೈವ ಸಂಸ್ಕಾರೋಪಾದಾನಕಾನ್ ಕರಿತುರಗಾದಿ ಪದಾರ್ಥಾನ್ ನಿರ್ಮಾಯ ಕೇವಲ ತನ್ನ ಇಚ್ಛೆಯಿಂದ ಅಂದರೆ ತನ್ನ ಖುಷಿ ಬಂದಂತೆ ಅಂತ ಅರ್ಥ ಅಲ್ಲ. ಜೀವನ ಕರ್ಮಾನುಸಾರ ತಾನು ಇಚ್ಛಾಪಟ್ಟು ನಾನಾ ಪದಾರ್ಥಗಳನ್ನು ಸ್ವಪ್ನದಲ್ಲಿ ನಿರ್ಮಾಣ ಮಾಡುತ್ತಾನೆ. ಯಾಕೆ ತನ್ನ ಇಚ್ಛೆಯಿಂದಲೇನೆ ಅಂತ ಯಾಕೆ ಶಬ್ದ ಹಾಕಿದರು ಅಂದರೆ ಎಚ್ಚರ ಕಾಲದಲ್ಲಿ ಹಗಲುಗನಸು ಅಥವಾ ಧ್ಯಾನ ಇವುಗಳಲ್ಲಿ ಜೀವನಿಗೆ ಇಚ್ಛೆ ಕೊಟ್ಟು ಜೀವನ ಪ್ರಯತ್ನದಲ್ಲಿ ತನ್ನ ಪ್ರಯತ್ನವಿಟ್ಟು ಭಗವಂತ ಜೀವನಿಂದ ಪ್ರಯತ್ನ ಮಾಡಿಸ್ತಾನೆ. ಜೀವನಿಂದ ಪ್ರಯತ್ನ ಮಾಡಿಸಿ ಆ ಪದಾರ್ಥಗಳ ನಿರ್ಮಾಣ ಧ್ಯಾನದಲ್ಲಿ ಹಗಲುಗನಸಿನಲ್ಲಿ ಮಾಡಿಸ್ತಾನೆ. ಆದರೆ ಸ್ವಪ್ನದಲ್ಲಿ ಮಾತ್ರ ಜೀವನ ಇಚ್ಛೆ ಇಲ್ಲ, ಜೀವನ ಪ್ರಯತ್ನವಿಲ್ಲ. ಭಗವಂತನೇ ಜೀವನ ಕರ್ಮಾನುಸಾರ ತಾನೇ ಇಚ್ಛಾಪಟ್ಟು ನಿರ್ಮಾಣ ಮಾಡುತ್ತಾನೆ. ಅಲ್ಲಿ ತತ್ಸತ್ತಾ ಪ್ರವೃತ್ತಿಯಾದಿ ಪ್ರಧಾನಾಯ ಆ ಸ್ವಪ್ನದಲ್ಲಿ ಬಂದಂತಹ ಪದಾರ್ಥಗಳು ತಿರುಗಾಡೋದು ಎಲ್ಲ ಮಾಡುತ್ತಾ ಇರುತ್ತಲ್ಲ ಅದು ಹೇಗೆ ಅಂದರೆ ಅವು ಜಡವೇ. ಅದರೊಳಗೆ ಸ್ವಯಮಪಿ ಪ್ರಾದುರ್ಭೂಯ ಅಲ್ಲಿ ದೇವತೆಗಳನ್ನಿಟ್ಟು ತಾನು ಒಳಗೆ ಸೇರುತ್ತಾನೆ. ತತ್ ಪ್ರತ್ಯಯಂ ಜೀವಸ್ಯ ಪ್ರದಾಯ ವಿಹರ್ತುಂ ಇಚ್ಛತಿ. ಅದರ ತಿಳುವಳಿಕೆ ಜೀವನಿಗೆ ಕೊಟ್ಟು ಸಂತೋಷ ಪಡಬೇಕು ಅಂತ ಭಗವಂತ ಸಂಕಲ್ಪ ಮಾಡುತ್ತಾನೆ. ಅವಾಗೇನಾಗುತ್ತೆ, ದಕ್ಷಿಣಾಕ್ಷಿಯಲ್ಲಿ ಬಲಗಂಡಿನಲ್ಲಿರುವಂತಹ ವಿಶ್ವ ಶ್ರೋತ್ರಾದಿ ಜ್ಞಾನೇಂದ್ರಿಯೇಷು ವಾದಾದಿ ಕರ್ಮೇಂದ್ರಿಯೇಷು ಶರೀರೇಚ. ಜೀವನ ಪ್ರಕಾಶ ನಾನಾ ಕರ್ಮೇಂದ್ರಿಯಗಳಲ್ಲಿ, ಜ್ಞಾನೇಂದ್ರಿಯಗಳಲ್ಲಿ, ಶರೀರದಲ್ಲಿ ಅಲ್ಲಲ್ಲಿ ಭಾಗ ಭಾಗದಂತೆ ಹೋಗಿರುವಂತಹ ಪ್ರಕಾಶವನ್ನ ಹಿಡಿದುಕೊಂಡು ಅಲ್ಲಲ್ಲಿ ಜೀವನ ಪ್ರಕಾಶವನ್ನ ಇಂದ್ರಿಯಗಳಲ್ಲಿ ಇಟ್ಟಾಗ ಅಲ್ಲಿ ಭಗವದ್ ರೂಪಗಳೆಲ್ಲ ಕೆಲಸ ಮಾಡಿಸ್ತಾ ಇರುತ್ತೆ. ಹೌದಾ? ಇಂದ್ರಿಯಗಳಲ್ಲಿ, ಜ್ಞಾನೇಂದ್ರಿಯಗಳಲ್ಲಿ, ಕರ್ಮೇಂದ್ರಿಯಗಳಲ್ಲಿ ಭಗವಂತನ ರೂಪಗಳು ಕೆಲಸ ಮಾಡಿಸ್ತಾ ಇರುತ್ತೆ. ಅದು ಹೇಗಾಗುತ್ತೆ ಅಂತ ಹೇಳಿದರೆ, ಜೀವನ ಪ್ರಕಾಶವನ್ನ ಎಲ್ಲ ಕಡೆ ಹರಡಿ ವಿಶ್ವನಾಮಕ ಭಗವಂತ ತನ್ನದೇ ಆದ ರೂಪಗಳನ್ನ ಆ ಇಂದ್ರಿಯಗಳಲ್ಲಿ ಇಡುತ್ತಾನೆ, ಇಟ್ಟು ಕೆಲಸ ಮಾಡಿಸ್ತಾನೆ. ಈಗ ಸ್ವಪ್ನ ಕಾಲ, ಸ್ವಪ್ನವನ್ನು ಕೊಡಲಿಕ್ಕಾಗಿ ಏನು ಮಾಡುತ್ತಾನೆ ಅಂದರೆ, ಅಲ್ಲಲ್ಲಿ ಆ ಜೀವನ ಪ್ರಕಾಶ ಇಂದ್ರಿಯಗಳಲ್ಲಿ, ಶರೀರದಲ್ಲಿ ವ್ಯಾಪಿಸಿರುತ್ತಲ್ಲ, ಅಲ್ಲಿರುವಂತಹ ತನ್ನ ರೂಪಗಳನ್ನು ತಾನು ಐಕ್ಯ ಮಾಡಿಕೊಂಡು ಜೀವನ ಪ್ರಕಾಶವನ್ನ ಒಳಕ್ಕೆ ತಗೊಂಡು ಬರುತ್ತಾನೆ. ಹೇಗೆ? ಎಚ್ಚರ ಕಾಲದಲ್ಲಿ ಭಗವಂತ ಜೀವನ ಪ್ರಕಾಶವನ್ನ ಭಾಗ 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 ಮಾಡಿ ಅಲ್ಲಲ್ಲಿ ಇಂದ್ರಿಯಗಳಲ್ಲಿ ಎಲ್ಲ ಕಡೆ ಇಡುತ್ತಾನೆ. ಇಟ್ಟು ಆ ಇಂದ್ರಿಯಗಳಿಂದ ಕೆಲಸ ಮಾಡಿಸಲಿಕ್ಕೆ ತನ್ನಿಂದೇ ರೂಪಗಳನ್ನ, 11 ರೂಪಗಳನ್ನ ಅಲ್ಲಿಟ್ಟು ವ್ಯಾಪಾರ ಮಾಡಿಸ್ತಾ ಇರುತ್ತಾನೆ ಎಚ್ಚರ ಕಾಲದಲ್ಲಿ. ಹಾಗೆ ಸ್ವಪ್ನ ಕೊಡಬೇಕು ಅಂದುಕೊಂಡಾಗ ಆಯಾ ಜೀವನ ಪ್ರಕಾಶ ಯಾವ ಯಾವ ಇಂದ್ರಿಯಗಳಲ್ಲೆಲ್ಲ ಹೋಗಿದೆ ಅಲ್ಲಿರುವ ತನ್ನ ರೂಪಗಳನ್ನ, ಕೆಲಸ ಮಾಡಿಸುವ ರೂಪಗಳನ್ನ ತನ್ನೊಳಗೆ ಐಕ್ಯ ಮಾಡಿಕೊಂಡು ಆ ಪ್ರಕಾಶವನ್ನೆಲ್ಲ ತಕ್ಕೊಂಡು ಬರ್ತಾರೆ. ಹೇಗೆ? ಬಟ್ಟೆ ಒಣಗಾಕ್ಬೇಕು. ಎಲ್ಲೋ ಕ್ಷೇತ್ರಕ್ಕೆ ಹೋಗಿದ್ದೀರಾ, ಸೀರೆಯೋ ಪಂಚೆಯೋ ಹರಡಿದ್ದೀರಾ ನೆಲದ ಮೇಲೆ, ಹಾರಿ ಹೋಗುತ್ತೆ. ಅಲ್ಲಲ್ಲಿ ಅಲ್ಲಲ್ಲಿ ಕಲ್ಲುಗಳಿಟ್ಟಿದ್ದೀರ, ಒಣಗಿತ್ತು. ಒಣಗಿದ ಮೇಲೆ ಆ ಕಲ್ಲುಗಳೆಲ್ಲ ಇರುವ ಕಾಲಕ್ಕೆ ಬಟ್ಟೆ ಸೆಳಿತೀರಾ? ಇರುವ ಕಾಲಕ್ಕೆ ಸೆಳಿತೀರಾ? ಇಲ್ಲ. ಕಲ್ಲುಗಳೆಲ್ಲ ತೆಗೆದು ಬಟ್ಟೆ ತಗೊಳ್ತೀರ. ಹಾಗೆ ಬಟ್ಟೆ ಸ್ಥಾನದಲ್ಲಿ ಜೀವನ ಪ್ರಕಾಶ, ಕಲ್ಲುಗಳ ಸ್ಥಾನದಲ್ಲಿ ಭಗವದ್ ರೂಪಗಳು. ನಮ್ಮ ಪ್ರಕಾಶವನ್ನು ಹರಡಿ ತನ್ನ ರೂಪಗಳಿಟ್ಟು ಕೆಲಸ ಮಾಡಿಸಿ ತೆಗೆಯುವಾಗ ತನ್ನ ರೂಪಗಳು ತೆಕ್ಕೊಂಡು ತಮ್ಮ ಪ್ರಕಾಶವನ್ನು ಒಳಗೆ ಸೇರಿದೆ. ಇಷ್ಟು ಕಾಲ. ಯಾಕಂದ್ರೆ ನಿಮಗೆ ಸುಲಭವಾಗಿ ಇಟ್ಟುಕೊಂಡು ದೃಷ್ಟಾಂತ ಕೊಟ್ಟರೆ ಸುಲಭವಾಗಿ ಅರ್ಥ ಆಗುತ್ತೆ. ನಾನು ಏನೋ ಕೊಟ್ಟರೆ ಏನೋ ತರ ಹಾಗೆ ಮುಖ ಇಟ್ಕೊಂಡು ನೋಡ್ತಾ ಇರ್ತೀರ, ಸುಲಭ ಆಯಿತು. ನಂತರ ಆ ಜೀವನ ರೂಪಗಳನ್ನೆಲ್ಲ ಜೀವನ ಪ್ರಕಾಶದಲ್ಲಿ ತುಂಡಾದ ಅಂದ್ರೆ ಅಲ್ಲಲ್ಲಿ ಭಾಗ ಭಾಗವಾಗಿದ್ದನ್ನ ಜೀವನ ಪ್ರಕಾಶದಲ್ಲಿ ಸೇರಿಸಿ ತಾನು ತನ್ನ ರೂಪಗಳಿಂದ ಕೂಡಿಕೊಂಡು ಕಂಠಸ್ಥಾನಂ ಗಚ್ಚನ್, ಕಂಠಕ್ಕಿನ್ನ ಬರಲಿಲ್ಲ, ಬರ್ತಾ ಇದ್ದಾನೆ ಬರುವ ಕಾಲಕ್ಕೆ. ಅವಾಗೆ ತದಂತರೆ ಅಷ್ಟರೊಳಗೆ ಏನು ಮಾಡ್ತಾನೆ ಭಗವಂತ ಅಂದರೆ, ಶ್ರೋತ್ರಾದಿಭಿ ಬಹಿ ಶಬ್ದಾದಿ ಜ್ಞಾನಂ ಜನಯತಿ ಜೀವಸ್ಯ. ನಿದ್ದೆ ಬಂದಿರುತ್ತೆ, ಹೊರಗಿನ ಎಚ್ಚರ ಇರಲ್ಲ, ಆದರೆ ಈ ಇಂದ್ರಿಯಗಳಿಂದ ಹೊರಗಿನ ಎಲ್ಲ ಕೇಳಿಸೋದು ಎಲ್ಲ ಜೀವನಿಗೆ ಮಾಡತಾ ಇರ್ತಾನೆ ಭಗವಂತ. ತೈಜಸಸ್ತು ಮನಸ ವಾಸನಾ ಉಪಾದಾನಕ ಅರ್ಥಜ್ಞಾನ. ಒಂದು ಕಡೆ ವಿಶ್ವ ಹೊರಗಿನ ಜ್ಞಾನವನ್ನು, ಶಬ್ದಾದಿ ಜ್ಞಾನವನ್ನು, ಶಬ್ದ ಮೊದಲಾದ ಸ್ಪರ್ಶ ಇದೆಲ್ಲ ಕೊಡತಾ ಇರ್ತಾನೆ. ಒಂದು ಕಡೆ ತೈಜಸನು ಸ್ವಪ್ನದಲ್ಲಿ ತೋರ್ತಾ ಇರ್ತಾನೆ, ಎರಡೂ ನಡೆಯುತ್ತಾ ಇರುತ್ತೆ, ಕನಸು ಬೀಳತಾ ಇರುತ್ತೆ, ಇನ್ನೊಂದು ಕಡೆ ಹೊರಗಿನದ್ದು ಕೇಳಿಸೋದು ಇವೆಲ್ಲ ನಡೀತಾ ಇರುತ್ತೆ. ಅಂಥ ಕಾಲಕ್ಕೆ ಸೇಯಂ ಉಭಯ ಜ್ಞಾನ ಶಬ್ದಿತಾವಸ್ಥಾ ಇತ್ಯುಚ್ಯತೆ. ಇದನ್ನ ಉಭಯಾವಸ್ಥಾ, ಉಭಯ ಜ್ಞಾನ ಅಂದರೆ ಇಂದ್ರಿಯ ಜ್ಞಾನವೂ ಬರ್ತಾ ಇದೆ, ಸ್ವಪ್ನದ ಜ್ಞಾನವೂ ಬರ್ತಾ ಇದೆ, ಈ ಎರಡೂ ಇರುವಂತಹ ಒಂದು ಅವಸ್ಥಾ ಅಂತ ಹೇಳ್ತಾರೆ. ಇನ್ನ ಕದಾಚಿತ್ ತೈಜಸ ಸಂಸ್ಕಾರ ಯೋನಿಯನ್ ರಥಾನ್ ಮನಸಾ ದರ್ಶಯತಿ. ವಿಶ್ವಸ್ತು ತದೇವ ದರ್ಶನ ನಿಮಿತ್ತೀಕೃತ್ಯ ವಾಗಾದಿಭಿ ಕರ್ಮೇಂದ್ರಿಯೈ ಬಾಹ್ಯಾ ಕ್ರಿಯಾ ಜನಯತಿ. ಇಲ್ಲಿ ಏನಾಗುತ್ತೆ, ಈ ಉಭಯಾವಸ್ಥೆಯಲ್ಲಿ ತೈಜಸ ನಾಮಕ ಭಗವಂತ ಸಂಸ್ಕಾರದಿಂದ ಕೂಡಿದ ಪದಾರ್ಥಗಳನ್ನು ತೋರಿಸ್ತಾ ಬರ್ತಾನೆ. ಒಂದು ಕಡೆ. ಅದೇ ಕಾಲದಲ್ಲಿ ಆ ಒಂದು ದರ್ಶನವನ್ನ ನಿಮಿತ್ತ ಮಾಡಿಕೊಂಡು ವಿಶ್ವ ಕರ್ಮೇಂದ್ರಿಯಗಳಿಂದ ಕ್ರಿಯಾ ಮಾಡಿಸಿದ. ಅರ್ಥ, ಸ್ವಪ್ನದಲ್ಲಿ ಯಾರನ್ನು ನೋಡಿರುತ್ತಾರೆ, ನೋಡಿದ ಕೂಡಲೇ ಬಾಯಿಂದ ಹೊರಗೆ ಏ ಬರಬೇಡ ಹೊಡಿಬೇಡ ಹಾಗೆ ಹೀಗೆ ಏನೋ ಹೇಳ್ತಾ ಇರ್ತಾರಲ್ಲ, ಯಾರತಕ್ಕಂಥ ಅಭ್ಯಾಸ ಅದು. ಯಾರೋ ಒಬ್ಬ ಹೊಸ ಹುಡುಗ ಇನ್ನು ಆವಾಗ ಪೌರೋಹಿತ್ಯದಲ್ಲಿ ಬಂದಿದ್ದಾನೆ, ಪೌರೋಹಿತ್ಯದಲ್ಲಿ ಬಂದಿದ್ದಾನೆ, ಪಾಪ ಶ್ರಾದ್ದ ಎಲ್ಲ ಮಾಡಿಸ್ತಾ ಇದ್ದಾನೆ, ಪಿತೃಪಕ್ಷ ಹೋಗಿದ್ದ ಬೆಳಿಗ್ಗೆ ಎಲ್ಲಿ ನೋಡಿದ್ರು ಗಂಡ ಪ್ರಧಾನಗಳೇ ಮಾಡಿಸಿದ 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 ಬಂದ, ಅವಾಗ ಮದುವೆ ಮಾಡಿಕೊಂಡಿದ್ದಾರೆ. ಹುಡುಗಿಗೂ ಹುಡುಗನ ಪರಿಚಯ ಇಲ್ಲ. ರಾತ್ರಿ ಮಲಗಿದಂತ ಹುಡುಗಿಗೆ ಶಬ್ದ ಕೇಳಿಸ್ತಾ ಇದೆ, ಎಲ್ಲಿಲ್ಲ ಹಾಕ್ರಿ ಹಾಕಿ ಇಲ್ಲಿ ಹಾಕ್ರಿ ಅಲ್ಲಿ ಕೂಡ್ರಿ ಹಾಗೆ ಎದ್ದು ನೋಡ್ತಾಳೆ. ಗಂಡನೇ ಹೇಳ್ತಾ ಇದ್ದಾನೆ ಅಲ್ಲಿ ಕೂಡ್ಬೇಡ್ರಿ ಇಲ್ಲಿ ಕೂಡಿ ಹಾಗೆ ಅಂದ್ರೆ ಬೆಳಿಗ್ಗಿಂದೆಲ್ಲ ಹಾಗೇ ಕಾಣಿಸ್ತಾ ಇದೆ. ಸ್ವಾಮಿ ತೋರಿಸ್ತಾ ಇದ್ದಾನೆ, ಕನಸಲ್ಲೂ ಪಿಂಡ ಪ್ರಧಾನ ಕಾಣಿಸ್ತಾ ಇದ್ದಾನೆ, ಅದೇ ಶಬ್ದಗಳು ಹೊರಗೆ ಹೇಳ್ತಾ ಇದೆ, ಅದು ಬರ್ತಾ ಇದೆ. ಅದಕ್ಕೆ ಹೇಳ್ತಾರೆ, ಅತಯೇವ ತದಾನೀ ವ್ಯಾಹರಂತಿ ಗೃಹಂತಿ ಗಚ್ಚಂತಿ ವಿಸೃಜಂತಿ ಮಲಮೂತ್ರಂ ಚರಮ ಧಾತುಂಚ ದಿವಾ. ಅದಕ್ಕೆ ಜೀವರಾಶಿಗಳು ಹಾಗೆ ಮಾತಾಡುತ್ತಾರೆ, ಪಕ್ಕಕ್ಕಿದ್ದವರು ಹಿಡಿದು ಬಿಡ್ತಾರೆ, ಕಾಲಿನ ಉದಿತಾ ಇರ್ತಾರೆ ಪಕ್ಕಕ್ಕಿದ್ದವರನ್ನ. ಹೌದಾ? ಅಷ್ಟೇ ಅಲ್ಲ, ಮಲಮೂತ್ರಾದಿಗಳನ್ನು ಕೂಡ ವಿಸರ್ಜನೆ ಮಾಡುತ್ತಾ ಇರ್ತಾರೆ ಅವರ ಎಚ್ಚರ ಇಲ್ಲದೆ. ಸರಿ, ಇನ್ನ ಉಭಯ ಶಬ್ದಾವಸ್ಥಾ ಹೇಳ್ತದೇ ಸತ್ ಸರ್ವಂ ಅಭ್ಯಾಸ್ಥ ಸರ್ವೇ ವಿಮರ್ಶಂತಿ. ಇದೆಲ್ಲೂ ಪಕ್ಕದಲ್ಲಿ ನೋಡ್ತಾ ಇರ್ತಾರೆ, ಇವನಿಗಾಗೋದಲ್ಲ ನೋಡಿ ಇದು ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನ ಕಂಠ ದೇಶಕ್ಕೆ ಪೂರ್ಣವಾಗಿ ವಿಷ ಬಂದ ಕೂಡಲೇ ಅವಾಗ ಏನಾಗುತ್ತೆ ಅಂದ್ರೆ, ತತಃ ತತ್ರ ಮನಸ್ಥಿತೇನ ತೈಜಸೇನ ಏಕೀಭವತಿ. ಈ ಭಗವಂತ ವಿಶ್ವನಾಮಕ ಭಗವಂತ ಕಂಠದಲ್ಲಿ ಕಂಠಸ್ಥಾನದಲ್ಲಿ ಮನಸ್ಸಿನಲ್ಲಿರತಕ್ಕಂಥ ತೈಜಸ್ಸಿನಿಂದ ಐಕ್ಯ ಆಗ್ತಾನೆ, ಅದು ಗೊತ್ತು. ಇನ್ನೊಂದು ಗೊತ್ತಿಲ್ಲ ಯಾವುದು ಅಂದ್ರೆ, ದೇವಾಹ ಅಪಿ ಮನಸ್ಥೈಹಿ ದೇವೈಹಿ ಏಕೀಭವಂತಿ. ಇದು ಒಂದು ವಿಶೇಷ ವಿಚಾರ. ಏನು? ಯದ್ಯಪಿ ನಾವು ಹಗಲಗನಸಿನಲ್ಲಿ ಕಣ್ಣು ಮುಚ್ಚಿ ಕೂತಾಗ ಏನಾದರೂ ಕಲ್ಪನೆ ಮಾಡಿಕೊಂಡ್ರೆ ಅದು ನಮ್ಮ ಕಣ್ಣಿಂದ ನೋಡಿದಂತೆ ಆಗಲ್ಲ, ಹೌದೋ ಅಲ್ವೋ? ಕಣ್ಣಿಂದ ನೋಡಿದಂತೆ ಆಗಲ್ಲ, ಮನಸ್ಸಿಂದ ಸುಮ್ಮನೆ ಅದು ಕದಲಲ್ಲ ಏನೂ ಮಾಡಲ್ಲ. ಆದರೆ ಸ್ವಪ್ನದಲ್ಲಿ ನೋಡಿ ಕದಲುತ್ತೆ. ನಾವು ಇಲ್ಲಿ ಹೇಗೆ ನೋಡಿರ್ತೀವೋ ಹಾಗೆಯೇ ನೋಡಿರ್ತೀವಿ, ಇಲ್ಲಿ ಹೇಗೆ ಮುಟ್ಟಿರ್ತೀವೋ ಅಲ್ಲೂ ಸ್ಪರ್ಶ ಆಗ್ತಾ ಇರುತ್ತೆ. ಕೇಳೋದು ಎಲ್ಲ ಇಂದ್ರಿಯಗಳ ಕೆಲಸ ಆದಂತೆ ಇರುತ್ತೆ, ಸ್ಪಷ್ಟವಾಗಿ ಇಂದ್ರಿಯಗಳ ಕೆಲಸ ಆದರೆ ಏನು ಫಲ ಬರಬೇಕು ಅದು ಬರ್ತಾ ಇರುತ್ತೆ. ಆದರೆ ಇಂದ್ರಿಯಗಳು ಯಾವುದು ಕೆಲಸ ಮಾಡುತ್ತಾ ಇರಲ್ಲ. ಅದು ಹೇಗೆ ಅಂದ್ರೆ ಇಷ್ಟೇ. ಅದಕ್ಕೆ ಒಳ್ಳೆ ಮಾತನ್ನು ಹೇಳ್ತಾರೆ ಇಂದ್ರಿಯ ವ್ಯಾಪಾರ ಪ್ರಕರಣದಲ್ಲಿ. ಒಂದೊಂದು ಇಂದ್ರಿಯಕ್ಕೆ ಒಬ್ಬೊಬ್ಬ ದೇವತಾ ಅಂತ ಸಾಮಾನ್ಯ ನಮ್ಮ ತಿಳುವಳಿಕೆ. ಕೈಯಲ್ಲಿ ದಕ್ಷ ಪ್ರಜಾಪತಿ ಹಾಗೆ, ಆದರೆ ಹೇಳ್ತಾರೆ ಹಾಗಲ್ಲ, ಎಲ್ಲಾ ಇಂದ್ರಿಯಗಳಲ್ಲೂ ಎಲ್ಲಾ ದೇವತೆಗಳೂ ಇದ್ದಾರೆ. ಎಲ್ಲಾ ಇಂದ್ರಿಯಗಳಲ್ಲೂ ಎಲ್ಲಾ ದೇವತೆಗಳಿದ್ದು ಎಲ್ಲಾ ವ್ಯಾಪಾರ ಮಾಡಿಸ್ತಾರೆ, ವಿಶೇಷವಾಗಿ ಒಬ್ಬೊಬ್ಬರು ಅಲ್ಲಿ ನಿಂತು ಮಾಡುತ್ತಾರೆ ಇಷ್ಟೇ. ಅದಕ್ಕಾಗಿ ಅವರವರ ಹೆಸರು ಹೇಳಿದ್ದು, ಮಿಕ್ಕವರಿಲ್ಲ ಅಂತಲ್ಲ. ಇವಾಗ ಏನಾಗ್ತಾ ಇದೆ, ಈ ಹೊರಗಿನ ಇಂದ್ರಿಯಗಳೇನಿವೆ, ಈ ಹೊರಗಿನ ಇಂದ್ರಿಯಗಳ ಅಭಿಮಾನಿಗಳಾದ ದೇವತೆಗಳು ಇವಾಗ ಏನು ಮಾಡುತ್ತಾರೆ ಸ್ವಪ್ನ ಕಾಲದಲ್ಲಿ ಅಂದರೆ, ಎಲ್ಲರೂ ಕೂಡ ಮನಸ್ಸಿನಲ್ಲಿರುವ ತಮ್ಮ ತಮ್ಮ ರೂಪಗಳಿಂದ ಐಕ್ಯ ಆಗ್ತಾರೆ. ಆಗಿ ಮನಸ್ಸಿನ ಮೂಲಕ ಇಂದ್ರಿಯಗಳ ವ್ಯಾಪಾರವೆಲ್ಲ ತೋರ್ತಾ ಬರುತ್ತೆ. ಅಂದ್ರೆ ಮನಸ್ಸಿನಿಂದಲೇ ನೋಡೋದು, ಮನಸ್ಸಿನಿಂದಲೇ ಮುಟ್ಟೋದು, ಮನಸ್ಸಿನಿಂದಲೇ ಕೇಳೋದು, ಇದೆಲ್ಲ ವ್ಯಾಪಾರ. ಹೇಗೆ ಪ್ರತ್ಯಕ್ಷವಾಗಿ ನೋಡಿದರೆ ಯಾವ ಅನುಭವ ಬರಬೇಕೋ ಆ ಅನುಭವ ಮನಸ್ಸಿನಲ್ಲಿ ಕೊಡ್ತಾರೆ. ಅದು ಹೇಗೆ ಇವರೆಲ್ಲ ಸೇರಿದ್ದರಿಂದ ಈ ರಹಸ್ಯವನ್ನು ಹೊರತಾಕ್ತಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ತತಃ ತೈಜಸ ತ್ರಿಗುಣಾತ್ಮನಿ ಅನಾದೌ ಮನಸಿ ಸತಃ ಅನಂತಾನ್ ಅಶೇಷ ಅರ್ಥ ವಿಷಯಕಾನ್ ಸಂಸ್ಕಾರಾನ್ ದೃಷ್ಟ್ವಾ. ಅವಾಗ ಭಗವಂತ ನಮ್ಮ ಅನಾದಿಕಾಲದ ಮನಸ್ಸು, ಮನಸ್ಸು ಯಾವಾಗಿಂದಿದೆ, ಅನಾದಿ ಇಂದಿದೆ ನಮ್ಮ ಮನಸ್ಸು. ಆ ಮನಸ್ಸು ಅನಾದಿ ಇಂದಿದೆ, ಅನಾದಿಯಿಂದ ಎಲ್ಲವನ್ನು ನೋಡತಾ ಇದೆ, ಮನಸ್ಸಿನಲ್ಲಿ ಪ್ರಿಂಟ್ ಬೀಳತಾ ಇದೆ. ಯಾವಾಗ ಅನಾದಿ ಅಂದ್ರೆ ಸೃಷ್ಟಿಗೆ ಬರಲಿಕ್ಕೆ ಮೊದಲು ಮನಸ್ಸಲ್ಲೇನಿಲ್ಲ, ಸೃಷ್ಟಿಗೆ ಬಂದ ಮೇಲೆ ಶುರು ಆಗುತ್ತೆ ಎಲ್ಲ ಪ್ರಿಂಟ್ 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 ಬೀಳೋದು 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 ಶುರು ಆಗುತ್ತೆ. ಅನುಭವದಿಂದ ಬರಬೇಕು. ಮನಸ್ಸಿಗೆ ಮನಸ್ಸೇ ನೋಡಲ್ಲ, ಮನಸ್ಸಿನಲ್ಲಿ ಇಂದ್ರಿಯಗಳ ಪ್ರವೇಶ ಆದಾಗ ಮನಸ್ಸಿನ ಮೂಲಕ ನೋಟ ಅಂಬುದು ಬರುತ್ತೆ. ಈಗ ನಾವು ಹೊರಗಿನ ಇಂದ್ರಿಯಗಳಿಂದ ನೋಡಿದಾಗ ಮನಸ್ಸಿನಲ್ಲಿ ಮುದ್ರೆ ಆಗುತ್ತೆ, ಅದು ಸಂಸ್ಕಾರ ಅಂತ. ಮತ್ತೆ ಈ ಸಂಸ್ಕಾರ ನಾವು ಅಸೃಜ್ಯಾವಸ್ಥೆಯಲ್ಲಿರುವಾಗ ಮನಸ್ಸು ಮಾತ್ರ ಕೆಲಸ ಮಾಡುತ್ತೆ ಅಂತ ಕೆಲವರ ಅಭಿಪ್ರಾಯ. ಚಿನ್ಮನಸ್ಸು, ಇಷ್ಟೇ ತಾತ್ಪರ್ಯ. ಆಚಾರ್ಯರು ಸ್ಪಷ್ಟವಾಗಿ ಹೇಳುತ್ತಾರೆ ಅಲ್ಲಿ ಚಿನ್ಮನಸ್ಸು ಕೆಲಸ ಮಾಡಬೇಕಾದ್ರೆ ಮನಸ್ಸಂಬುದು ಯಾವಾಗ ಕೆಲಸ ಮಾಡುತ್ತೆ? ಸ್ವಪ್ನದ ಅಲ್ಲಿ ಎಚ್ಚರ ಕಾಲದಲ್ಲಿ ಮನಸ್ಸು ಕೆಲಸ ಮಾಡುತ್ತೆ, ಇಲ್ಲ ಅಂದಿಲ್ಲ. ಸ್ವಪ್ನದಲ್ಲಿ ಮನಸ್ಸು ಕೆಲಸ ಮಾಡುತ್ತೆ. ಸುಷುಪ್ತಿಯಲ್ಲಿ ಈ ಮನಸ್ಸು ಕೆಲಸ ಮಾಡಲ್ಲ, ಚಿನ್ಮನಸ್ಸು ಕೆಲಸ ಮಾಡಲ್ಲ. ಯಾಕೆ? ಸಾಕ್ಷಿ ಸುಖ ಪಟ್ಟದ್ದನ್ನ ಎಚ್ಚರ ಆದ ಮೇಲೆ ರಿಕಲೆಕ್ಟ್ ಮಾಡುತ್ತದೆ. ಒಂದು ವೇಳೆ ಸುಷುಪ್ತಿಯಲ್ಲಿ ಸಾಕ್ಷಿ ಆಗಾಗ ಸುಖ ಅನುಭವಿಸಿದ್ದನ್ನ ಗ್ರಹಿಸಿದ್ದೇ ಆದರೆ, ಸಾಕ್ಷಿಗೆ ಮುಟ್ಟಿದ್ದೇ ಆದರೆ, ನಾವು ಎಚ್ಚರ ಆದ ಮೇಲೆ ಈ ಕಾಲಕ್ಕೆ ಇಂತಿಂತ ಸುಖ ಬಂತು ಅಂತ ನೆನಪಾಗ್ತಿತ್ತು. ಹೇಗೆ? ಸ್ವಪ್ನದಲ್ಲಿ ನಾನಾ ಪದಾರ್ಥಗಳನ್ನ ಕಂಡಾಗ ಇದು ನೋಡಿದೆ ಇದು ನೋಡಿದೆ ಇದು ನೋಡಿದೆ ಅಂತ ಎಚ್ಚರ ಆದ ಮೇಲೆ ಹೇಗೆ ನೆನಪು ಹಾಗೆ ಉಳಿಯುತ್ತೋ, ಸ್ವಪ್ನ ಬಿತ್ತು ಒಂದಲ್ಲ ಮೂರೋ ನಾಲ್ಕೋ ವರೂಸೆಯಾಗಿ ಸೀರಿಯಲ್ ತರ ಬೀಳ್ತಾ ಇರುತ್ತೆ. ಹೌದಾ? ಅಂತಹ ಕಾಲಕ್ಕೆ ಎಚ್ಚರ ಆದ್ಮೇಲೆ ಸಾರಾಸಗಟಾಗಿ ಸ್ವಪ್ನ ಬಿತ್ತು ಅಂತ ಹೇಳೋದಿದೆಯಾ? ಇಲ್ಲ, ಮೊದಲು ಇದು ಬಿತ್ತು, ನಂತರ ಇದು ಬಿತ್ತು, ನಂತರ ಇದು ಬಿತ್ತು, ಮತ್ತು ನಾನು ಬಾತ್ರೂಮ್ ಹೋಗಿ ಬಂದೆ, ಮತ್ತ ಇದು ಬಿತ್ತು, ಇಷ್ಟೆಲ್ಲ ನೆನಪಿರುತ್ತೆ. ಇದೆಲ್ಲವನ್ನ ನೆನಪಿಟ್ಟುಕೊಂಡದ್ದು ಹೇಗೆ? ಈ ಮನಸ್ಸಿನ ಮೂಲಕ ಒಳಗಿನ ಮನಸ್ಸು ಚಿನ್ಮನಸ್ಸು ಗ್ರಹಣ ಮಾಡಿ ಅದನ್ನ ಇಟ್ಟುಕೊಂಡಿರುತ್ತೆ. ಚಿನ್ಮನಸ್ಸಿನ ಕೆಲಸ ಆಗ್ತಾ ಇದೆ. ಆದರೆ ಸುಷುಪ್ತಿಯಲ್ಲಿ ಗಾಢ ನಿದ್ದೆ ಬಂದಾಗ ಚಿನ್ಮನಸ್ಸು ಆನಂದವನ್ನ, ಅಂದ್ರೆ ಜೀವನಿಗೆ ಆನಂದ ಬರುವಾಗ ಸಾಕ್ಷಿ ಹೇಗೆ ಗ್ರಹಣ ಮಾಡುತ್ತದನ್ನ, ಒಂದು ವೇಳೆ ಆನಂದ ಬರ್ತಾ ಇದೆ ಎಂದು ಗ್ರಹಣ ಮಾಡಿದ್ದಿದ್ರೆ ಸ್ವಪ್ನದಂತೆ ಅದಕ್ಕೆ ನೆನಪಿರಬೇಕಾಗಿತ್ತು ನಮಗೆ. ಇಲ್ಲ, ಏನೂ ಇರಲ್ಲ. ಬೆಳಿಗ್ಗೆದ್ದ ಮೇಲೆ ಏತಾವಂತಂ ಕಾಲಂ ಸುಖಮಹಮಸ್ವಾಪ್ಸಂ, ಇಷ್ಟು ಕಾಲ ನಾನು ಸುಖವಾಗಿ ಮಲಗಿದ್ದೆ ಅಂತ ಎಚ್ಚರ ಬರುತ್ತಷ್ಟೇ ಹೊರತು ಆ ಕಾಲಕ್ಕೆ ನಮಗೆ ಸುಖ ಬಂತು ಇವ್ಯಾವುದು ನಮಗೆ ಬರಲ್ಲ. ಹಾಗಾದರೆ ಅಸೃಜ್ಯಾವಸ್ಥೆಯಲ್ಲಿ ಶ್ರೀಮದ್ ಆಚಾರ್ಯ ಹೇಳುತ್ತಾರೆ ಸುಷುಪ್ತಿ ಸಂಸ್ಥಾನ ಅಂತ ಹೇಳ್ತಾರೆ. ಸುಷುಪ್ತಿಯಲ್ಲೇ ಇದ್ರಿವರು. ಸುಷುಪ್ತಿಯಲ್ಲಿರುವುದು ಅಂದ್ರೆ ಏನು ಅಂದರೆ ಮನಸ್ಸೂ ಕೆಲಸ ಮಾಡದ
ಸ್ಥಿತಿಯನ್ನೇ ಸುಷುಪ್ತಿ ಅಂತ ಹೇಳುತ್ತಾರೆ ಅಷ್ಟೇ ಹೊರತು, ಚಿನ್ಮನಸ್ಸು ಕೆಲಸ ಮಾಡುತ್ತಾ ಇದ್ರೆ ಅದನ್ನು ಸುಷುಪ್ತಿ ಅಂತ ಯಾಕೆ ಕರಿಬೇಕು? ಆದ್ದರಿಂದ ಅನಾದಿ ಕಾಲದಿಂದ ಜೀವನಿಗೆ ಚಿನ್ಮನಸ್ಸು ಇದ್ರೂ ಜಡವಾದ ಮನಸ್ಸು ಇದೆ, ಚಿನ್ಮನಸ್ಸು ಇದೆ, ಎರಡೂ ಕೆಲಸ ಮಾಡುತ್ತಾ ಇಲ್ಲ. ಭಗವಂತ ಶ್ವಾಸ ಅದಕ್ಕೆ ಹೇಳ್ತಾ ನೋಡಿ, ಪಕ್ಕ ಶಬ್ದಗಳು ಶ್ವಾಸ ಮಾತ್ರಾವಶೇಷಿತಾ ಅಂತ ಶಬ್ದ. ಉಸಿರಾಟ ಮಾತ್ರ ಇರುತ್ತೆ ಅಂದ್ರೆ ಆ ಮಾತ್ರ ಶಬ್ದದಿಂದ ಏನು, ಇಲ್ಲದಿದ್ರೆ ಚಿನ್ಮನಸ್ಸು ಕೆಲಸ ಮಾಡುತ್ತಾ ಇತ್ತು ಅಂತ ಶಬ್ದ ಪ್ರಯೋಗ ಬರಬೇಕಾದೀತು. ಚಿನ್ಮನಸ್ಸು ಪ್ರಯೋಗ ಇಲ್ಲ ಅಲ್ಲಿ ಅಂದ್ರೆ ಶ್ವಾಸ ಮಾತ್ರಾವಶೇಷಿತ ಅಂದ್ರೆ ಶ್ವಾಸ ಕಾರ್ಯ ಮಾತ್ರ ಇದೆ, ಇನ್ನೇನು ಇಲ್ಲ ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಹಾಗಾದರೆ ಈ ಅನಾದಿಯಾದ ಈ ಮನಸ್ಸಿನಲ್ಲಿ ಸಂಸ್ಕಾರಗಳು ಎಲ್ಲಿಂದ ಬಂತು? ಹಾ, ಶುರುವಾದಾಗ ಜನ್ಮ ಪರಂಪರಾ ಶುರು ಆದ ಕೂಡಲೇ ಪ್ರಿಂಟ್ ಆಗೋದು ಶುರುವಾಯಿತು. ಎಷ್ಟು ಜನ್ಮಗಳಾದವು ಏನು, ಆ ಜನ್ಮಗಳಲ್ಲೆಲ್ಲ ಎಲ್ಲೆಲ್ಲಿ ಏನೇನೇನು ನೋಡಿರುತ್ತೇವೆ, ಎಲ್ಲ ವ್ಯಕ್ತಿಗಳ ನೋಡಿರ್ತೇವೆ, ಎಲ್ಲವೂ ಮುದ್ರೆ 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 ಪ್ರತಿಯೊಂದು ಬೀಳತಾ ಬರುತ್ತೆ, ಅದನ್ನು ಹೇಳ್ತಾ ಇದ್ದಾರೆ. ಹಾ, ಅಂಥ ಅನಾದಿ ಕಾಲದ ಸಂಸ್ಕಾರಗಳನ್ನ ಹೇಳ್ತಾರೆ. ಅನೇಕ ಅಶೇಷ ಅರ್ಥ ವಿಷಯಕಾನ್ ಸಂಸ್ಕಾರ, ಅನಂತವಾದ ಪದಾರ್ಥಗಳ ವಿಷಯವಾದ ಸಂಸ್ಕಾರಗಳು ರಾಶಿ ರಾಶಿ ಬಿದ್ದಿವೆ ಈ ಮನಸ್ಸಿನಲ್ಲಿ. ಅದು ನೋಡುತ್ತಾನಂತೆ, ನೋಡಿ ಅದರಲ್ಲಿ ಯಾವ ಸಂಸ್ಕಾರ ತೆಗೀಬೇಕು ಅಂದರೆ ಇಷ್ಟು ಜನ್ಮಗಳಲ್ಲಿ, ಈ ಜನ್ಮದಲ್ಲಿ, ಈ ದಿವಸದಲ್ಲಿ, ಈ ರಾತ್ರಿ, ಈ ಹೊತ್ತಿಗೆ, ಅದೇ ದಿವಸ ನಾಲ್ಕು ಸ್ವಪ್ನ ಬಿದ್ದಿತ್ತು, ನಾಲ್ಕು ಸ್ವಪ್ನ ಬಿದ್ದಿತ್ತು ರಾತ್ರಿ 11:00, 12:00, 1:00, 2:00, 3:00 ಎಲ್ಲ ಬೀಳ್ತಾ ಹೋಗಿತ್ತು. ಅದರಲ್ಲಿ ಪ್ರಶ್ನೆ, 3:00 ಬೀಳಬೇಕಾಗಿದ್ದು 11:00 ಯಾಕೆ ಬೀಳಲಿಲ್ಲ ಸ್ವಪ್ನ? 11:00 ಬೀಳಬೇಕಾಗಿದ್ದು 3:00 ಯಾಕೆ ಬೀಳಲಿಲ್ಲ 3 ಗಂಟೆಗೆ? ಅಂದರೆ ಈ ಸಮಯಕ್ಕೆ ಇಂಥ ಸ್ವಪ್ನ ಬೀಳಬೇಕು, ಈ ಸಮಯಕ್ಕೆ ಇಂಥ ಸ್ವಪ್ನ ಬಿದ್ದು ಆ ಸ್ವಪ್ನದಲ್ಲೂ ಕ್ಲಿಯರ್ ಏನು, ಇಂತಿಂಥ ಪದಾರ್ಥಗಳ ನಿರ್ಮಾಣ, ಇಂತಿಂಥ ವ್ಯಕ್ತಿಗಳು ಬರಬೇಕು, ಆ ಪದಾರ್ಥಗಳಿಂದ ಇಂತಿಂಥ ಚರಣವರ್ಣ ಆಗಬೇಕು, ಇವನಿಗೆ ಈ ಇವನ ಕರ್ಮ ಇಷ್ಟು ಕಳೆಯಬೇಕು, ಆ ವ್ಯಕ್ತಿಗಳು ಈ ರೀತಿ ಮಾತಾಡಬೇಕು, ಇದೆಲ್ಲ ನಮ್ಮನ್ನು ಕರ್ಕೊಂಡು ಬರುವಾಗಲೇ ಫಿಕ್ಸ್. ನಾವಂದ್ಕೊಳ್ತೀವಿ ಇವತ್ತೇ ಫಿಕ್ಸ್ ಮಾಡಿದ್ದಾರೆ ಅಂತ. ಅಲ್ಲಿ ಭಗವಂತ ಸೃಷ್ಟಿ ಮಾಡುವ ಕಾಲಕ್ಕೇನೆ ದೃಷ್ಟ್ವಾ ಸಚೇತನ ಗಣ, ತನ್ನ ಹೊಟ್ಟೆಯಲ್ಲಿರುವ ಎಲ್ಲಾ ಚೇತನ ಗಣಗಳು ನೋಡಿದ ಅಂತ ಹೇಳಿದರೆ ಆ ನೋಟಕ್ಕರ್ಥ ಇಲ್ಲಿ ಹೇಳುತ್ತಾರೆ. ದೃಷ್ಟ್ವಾ ಅಂದ್ರೆ ದೇವರ ದೃಷ್ಟಿಯಿಂದ ಮೊದಲೇ ಯಾರು ಮೋಕ್ಷಕ್ಕೆ ಹೋಗಿ ಲಿಂಗಭಂಗ ಆಗಿರುತ್ತೋ ಅವರೂ ಮಲಗಿರುತ್ತಾರೆ, ಇವರು ಮಲಗಿರ್ತಾರೆ, ಮುಂದೆ ಬರಲಿಕ್ಕಿದ್ದವರು ಮಲಗಿರ್ತಾರೆ. ದೇವರ ನೋಟ ಬಿದ್ದ ಕೂಡಲೇ ಯಾರು ಮೊದಲೇ ಅವರಿಗೆ ಲಿಂಗ ದೇಹ ಭಂಗ ಆಗಿರುತ್ತೋ ಅವರು ಎದ್ದು ಕೊಡುತ್ತಾರಂತೆ. ಧ್ಯಾನಂಗತಾಹ ಭವಂತಿ, ದೇವರ ನೋಟದಿಂದ ಆಕ್ಟಿವೇಶನ್ ಶುರುವಾಗುತ್ತೆ. ಯಾರಿಗೆ ಸೃಷ್ಟಿಗೆ ಬರಬೇಕೋ ಅವರಲ್ಲಿ ಆಕ್ಟಿವೇಶನ್, ಇನ್ನು ಯಾರು ಇನ್ನ ಮುಂದಿನ ಬರಬೇಕು ಕಲ್ಪಕ್ಕೆ ಬರಬೇಕೋ ಅವರು ಚೆನ್ನಾಗಿ ಮಲಗಿ ಬಿಡುತ್ತಾರೆ. ಆ ಥರ ಆಗುತ್ತೆ. ಆ ಭಗವಂತ ಇವರ ಕರ್ಮವನ್ನು ನೋಡಿ ಈ ಜನ್ಮದಲ್ಲಿ, ಈ ದಿನ, ಈ ಸಮಯಕ್ಕೆ, ಇಂಥ ಈ ಸ್ವಪ್ನದಲ್ಲಿ ಇಂತಿಂಥ ಪದಾರ್ಥಗಳನ್ನು ತೋರಿಸಿ ಇಷ್ಟು ಜನ್ಮದ ಕರ್ಮ ಕಳೆಯಬೇಕು ಅಂತ ನಿರ್ಣಯ. ಸಂಸ್ಕಾರ ಈ ಮೊದಲನೆಯ ಜನ್ಮ ಯಾವುದರ ಬೇಸ್ ಮೇಲೆ ಬರುತ್ತೆ ಅಂದರೆ ನಮ್ಮದೇ ಲಿಂಗ ದೇಹದೊಳಗಿರುವ ಕರ್ಮ ಬೀಜದಲ್ಲಿ ಸ್ಟ್ರಕ್ಚರ್ ಇರುತ್ತೆ. ಮೊದಲನೇ ಜನ್ಮ ಯಾವುದು ಬರಬೇಕು ಅಂತ ಫಿಕ್ಸ್, ಅದು ದೇವರು ಫಿಕ್ಸ್ ಮಾಡಿಲ್ಲ, ಮೊದಲೇ ಇದೆ. ಆ ಜನ್ಮ ಕೊಟ್ಟಾಗಲೇನೆ ಅಲ್ಲಿ ಪ್ರಿಂಟ್ ಆಗೋದು ಶುರು ಆಗುತ್ತೆ, ಮನಸ್ಸಿನಲ್ಲಿ ಪ್ರಿಂಟ್ ಇರುತ್ತೆ. ಗೊತ್ತಾದಾಗ ಅಲ್ಲ, ನಿಮ್ಮನ್ನ ಮೊದಲನೇ ಜನ್ಮ ಕೊಟ್ಟರು, ಹಿಂದಿನ ಕರ್ಮ ಕೂತಿರುತ್ತೆ ನಿಮ್ದು, ಆ ಕರ್ಮ ಪ್ರಕಾರ ಮೊದಲನೇ ಜನ್ಮ. ಕರ್ಮ ಎಲ್ಲಿದು? ಕರ್ಮ ಬೀಜ, ಬೀಜದೊಳಗಿಂದ ಬರ್ತಾ ಇದೆ ಅಲ್ಲ. ಅರ್ಥ ಆಯ್ತಾ? ನಿಮಗೇನು ಮಾಡಿದರೆ ಹುಟ್ಟೋದು ಕರ್ಮ ಅಥವಾ ಮಾಡಿದರೆ ಹುಟ್ಟೋದು ಸಂಸ್ಕಾರ, ನಾವು ಮೊದಲು ಯಾವಾಗ ಮಾಡಿದವು ಎಂಬ ಪ್ರಶ್ನೆ ಮೊದಲಿಂದ ಕೂತ್ಕೊಂಡಿದೆ ನಿಮಗೆ. ಅದನ್ನು ಮೊದಲೇ ಉತ್ತರ ಕೊಟ್ಟಿದ್ದೆ, ಅದು ಮಾಡಿದರೆ ಹುಟ್ಟೋದಲ್ಲ. ಮಾಡಿದರೆ ಹುಟ್ಟೋದಾದರೆ ಕರ್ಮಕ್ಕೆ ಅನಾದಿ ಅಂತ ಕರೆಯೋದೇ ಇಲ್ಲ. ಅನಾದಿ ಅಂದರೆ ಮೊದಲೇ ಇದೆ ಅಂತ. ಎಲ್ಲಿದೆ? ನಮ್ಮೊಳಗೆ, ಅಂದರೆ ಲಿಂಗ ದೇಹದೊಳಗೆ, ಕರ್ಮ ಬೀಜದೊಳಗೆ ಕೂತಿದೆ. ಹೇಗೆ ಈ ಕಂಪ್ಯೂಟರ್ ಅಲ್ಲಿ ಮದರ ಬೋರ್ಡು ಚಿಪ್ಪು ಅಂತ ಹೇಳ್ತಾರಲ್ಲ, ಅದರಲ್ಲಿ ಎಲ್ಲ ಕೂತಿರುತ್ತಲ್ಲ, ಆ ತರ ಕರ್ಮ ಬೀಜ ಕೂತಿದೆ. ಅದರಲ್ಲಿ ಹೇಗೆ ಸ್ಟ್ರಕ್ಚರ್ ಇದೋ ಆ ಪ್ರಕಾರ ದೇಹಗಳು ಕೊಡ್ತಾ ಬರ್ತಾ ಇದ್ದಾರೆ ಭಗವಂತ. ಆ ದೇಹಗಳು ಕೊಟ್ಟಾಗ ಇನ್ನು ಸಂಸ್ಕಾರಗಳು ಶುರುವಾಯಿತು. ಸರಿಯಾ? ಹೊಸ ಕ್ಯಾಮರಾ, ಹೊಸ ಕ್ಯಾಮರಾ, ಫಿಲ್ಮ್ ತುಂಬಾ ಇದೆ ಅದರಲ್ಲಿ, ಪಟ 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 ತೆಗಿತಾ ಹೋಗ್ತಾ ಇದ್ದಾರೆ. ತುಂಬಾ ನೆಗೆಟಿವ್ ಎಲ್ಲ ಡೆವಲಪ್ ಆಯಿತು. ಯಾವಾಗ ಶುರುವಾಯಿತು? ಕ್ಯಾಮರಾ ಫಸ್ಟ್ ಓಪನ್ ಆದ ಕಾಲದಿಂದ ಶುರುವಾಯಿತು. ಕ್ಯಾಮರಾ ಯಾವಾಗಿತ್ತು? ಮೊದಲಿಂದಿತ್ತು. ತೆಗೆದದ್ದು ಮಾತ್ರ ಫಸ್ಟ್ ಅಷ್ಟೇ ಅಲ್ಲ, ಅದೇ ತರ. ಹಾಗೆ ಆಯಾ ಕಾಲಕ್ಕೆ ಯಾವ ಯಾವ ಪದಾರ್ಥಗಳ ಸೃಷ್ಟಿ ಆಗಬೇಕು, ಆ ಸ್ವಪ್ನದಲ್ಲೂ ಯಾವ ಯಾವ ಪದಾರ್ಥಗಳು ಸೃಷ್ಟಿಯಾಗಿ ಯಾವ ಕ್ಷಣಕ್ಕೆ ನಾಶ ಆಗಬೇಕು, ಏನು ನೋಡ್ತಾ ಇರ್ತೀವಿ ಅದು ಹೋಗಿ ಇನ್ನೊಂದು ಬರ್ತಾ ಇರುತ್ತೆ. ಯಾವ್ದಾವ್ದು ಸೃಷ್ಟಿಯಾಗಬೇಕು, ಯಾವ್ದಾವ್ದು ನಾಶ ಆಗಬೇಕು, ಹೇಗಾಗಬೇಕು, ಎಲ್ಲ ನಿರ್ಣಯ ಪೂರ್ವಕ ದೇವತೆಗಳ ಮೂಲಕ ಭಗವಂತ ಮಾಡಿಸ್ತಾ ಇರ್ತಾನೆ. ಇಷ್ಟು ತಿಳುವಳಿಕೆ ಇರುವವ ಸ್ವಾಮಿ ಒಬ್ಬರದ್ದ. 14 ಲೋಕದಲ್ಲಿರುವಂತಹ ಎಲ್ಲ ಜೀವರಾಶಿಗಳನ್ನ ಈ ತರ ಓಡಿಸ್ತಾ ಇರ್ತಾನೆ ಅಂದ್ರೆ ಅವನ ಶಕ್ತಿ. ಅದಕ್ಕೆ ಇದ್ಯಾಕೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ? ಸುಮ್ಮನೆ ಬೆಳ್ಳಿ ಕಣ್ಣು, ಒಂದಿಷ್ಟು ಹಾರ, ಹೂವಿನ ಹಾರ, ವಸ್ತ್ರ ಸುತ್ತಕೊಂಡು ಆ ಮೂರ್ತಿ ಇರುತ್ತಲ್ಲ, ಅದನ್ನೇ ಕೃಷ್ಣ ಕೃಷ್ಣ ಅಂತ ನಮಸ್ಕಾರ ಮಾಡಬೇಡಿ. ಎಷ್ಟು ಕಾಲ ಮೂರ್ತಿಗೆ ನಮಸ್ಕಾರ ಮಾಡಿ ಇದೇ ಕೃಷ್ಣ ಇದೇ ಕೃಷ್ಣ ಅಂತ ಮಾಡಬೇಡಿ. ಒಳಗೊಬ್ಬ ಇದ್ದಾನೆ, ಅವನ ತಾಕತ್ತಿಂಥದ್ದು, ಆ ತಾಕತ್ತು ತಲೆಗೆ ಬರಲಿ ನಮಸ್ಕಾರ ಮಾಡುವಾಗ. ಅಪ್ಪ ಇಂಥ ಬುದ್ಧಿಯಪ್ಪ ಒಂದು ನಮಸ್ಕಾರ, ಎಂಥ ಇದು ತಿಳುವಳಿಕೆ, ಎಂಥ ತಾಕತ್ತಯ್ಯ ಇನ್ನೊಂದನ್ನು ಎಷ್ಟು ಸಲ ಮಾಡ್ತೀರೋ ಮಾಡಿ. ಅವನ ಪರಿಚಯ, ಒಳಗೊಬ್ಬನಿದ್ದಾನೆ ಎಂಬ ಪರಿಚಯ, ಅವನ ಒಳ್ಳೆ ಒಳ್ಳೆ ಗುಣಗಳ ಪರಿಚಯ, ಅವನ ಕೆಲಸಗಳ ಪರಿಚಯ, ಅದರ ನೆನಪಿನಿಂದ ಮನಸ್ಸು ಕರಗಿ ಅವನ ಬಗ್ಗೆ ಎಷ್ಟು ಹತ್ತಿರ ಹೋಗ್ತಿರೋ ಹೋಗಬಹುದು. ಇದು ನಮ್ಮ ಜೀವನದಲ್ಲಿ ಬರಬೇಕಾದ ಸಾಧನೆಯ ಕ್ರಮ. ನಾವು ಅದು ಬಿಡ್ತೀವಿ, ನಮಗೊಂದು ಕಡೆ ಕಾನ್ಸಂಟ್ರೇಷನ್ ಪಾಯಿಂಟ್ ಬೇಕು, ಅದಕ್ಕೆ ಮೂರ್ತಿಗಳನ್ನಿಟ್ಟು ಅಲ್ಲಿ ದೇವರನ್ನ ನೋಡಿ ಅಂತ ಹೇಳ್ತಾರೆ. ನಾವು ಅವನ ಕಡೆ ನೋಡದೆ ಮೂರ್ತಿಯನ್ನು ಮಾತ್ರ ನೋಡಿ ಹೋಗೋದರಲ್ಲಿ ತಾಳ. ಇವತ್ತು ಕೃಷ್ಣನಿಗೆ ಬೆಣ್ಣೆ ಅಲಂಕಾರ ಮಾಡಿದ್ರ, ವಜ್ರ ಕವಚ ಹಾಕಿದ್ರ, ಬೆಳ್ಳೆ ಕವಚ ಹಾಕಿದ್ರ, ಒಳಗೊಬ್ಬ ಕೂತಿದ್ದಾನೆ ಎಂಬುದು ಹಿಡಿಸ್ಕೊಳ್ಳಲ್ಲ. ಎಂದಾದರೂ ನಾವು ನೋಡ್ತೀವ, ನೋಡಿ ನಿಮ್ಮ ನಿಮ್ಮ ಮನಸ್ಸು ಮುಟ್ಟಿ ನೋಡಿ. ಆ ದೇವರು ನೋಡಿದಾಗ ಆ ಕೃಷ್ಣ ಅಂದ್ರೆ ಮೂರ್ತಿ ನೋಡಿ ಇವನೇ ಕೃಷ್ಣ ಇವನೇ ಕೃಷ್ಣ ಅಂತ ನಮಸ್ಕಾರ ಮಾಡಿದ್ದು ಸರಿಯಾ ಅಂತ ಕೇಳ್ತಾನವ. ಒಳಗಿದ್ದ ನನ್ನನ್ನು ಬಿಟ್ಟು ಈ ಪ್ರತಿಮೆ ನೋಡಿ ನನ್ನ ಅಂತ ಹೇಳ್ತಿರಲ್ಲ, ನಾನೇ ಪ್ರತಿಮೆ ಆದ್ರೆ ಇಷ್ಟು ದೂರದಿಂದ ಬಂದು ನೀ ಮಾಡಿದ್ದೇನು? ಕಲ್ಲನ್ನ ನೋಡಿ ಕೃಷ್ಣ ಅಂತ ನಮಸ್ಕಾರ ಮಾಡಿದ್ದು ಅಂದ್ರೆ ಕೃಷ್ಣನ್ನ ಕಲ್ಲು ಅಂದ್ರು, ಕಲ್ಲನ್ನ ಕೃಷ್ಣ ಅಂದ್ರು ಒಂದೇ ಅಲ್ಲ. ದೇವರನ್ನ ಕಲ್ಲು ಅಂತ ಬೈದು ಹೋದದ್ದಾಯ್ತು. ಅಲ್ಲಿಂದ ಆಟೋ ಚಾರ್ಜ್ ಹಾಕೊಂಡು ಬಂದು ದೇವರ ದರ್ಶನಕ್ಕೆ ಅಂತ ಬಂದು ದರ್ಶನ ಮಾಡಿ ದೇವರನ್ನೇ ಅಲ್ಲಿ ಕಲ್ಲು ಹಾಕಿ ಹೋಗೋದು, ಇವನೇ ಕಲ್ಲು ಅಂತ. ಮತ್ತೆ ಅವನ ಎಚ್ಚರ ಕೊಡ್ತಾ ಇದ್ದ ಅಂದ್ರೆ ಅವನ ತಾಕತ್ತಿನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಭಗವಂತ ಅದು ನೋಡಿ, ಹಿಂದಿನ ಅನೇಕ ಜನ್ಮದ ಸಂಸ್ಕಾರ, ಅದರಿಂದ ಪದಾರ್ಥಗಳ ನಿರ್ಮಾಣ, ಅದರಲ್ಲಿ ಇವನನ್ನ ಓಡಾಡಿಸೋದು. ಆ ಓಡಾಡಿಸೋ ಕಾಲಕ್ಕೆ ಇವನ ಎರಡು ದೃಷ್ಟಿ, ಹಿಂದಿನ ಅನೇಕ ಜನ್ಮಗಳ ಆ ಕರ್ಮವನ್ನ ಕಳೆಯೋದು ಒಂದು ಫಲ ಆದರೆ, ಮುಂದೆ ಬರತಕ್ಕದ್ದನ್ನ ಅದರಿಂದಲೇ ಸೂಚನೆ ಕೊಡುತ್ತಾನೆ. ಮುಂದೆ ಹೀಗಾಗತ್ತು ನೋಡು, ಹೀಗಾಗತ್ತು ನೋಡು ಅಂತ ಮುಂದಿದಕ್ಕೆ ಸೂಚನೆ ಕೊಡುತ್ತಾನೆ. ಹಿಂದಿನದ್ದು ಕಳೆದು ಬಿಡುತ್ತಾನೆ, ತಾಕತ್ತನ್ನ ತೊರ್ತಾ ಬರುತ್ತಾನೆ. ಇನ್ನ ಭಗವಂತ ಚೆನ್ನಾಗಿ ಈ ಹೇಳ್ತಾರೆ. ಅದೃಷ್ಟ ಕಾಲಾಧಿಕಂ ನಿಮಿತ್ತೀಕೃತ್ಯ, ಅದೃಷ್ಟ ಕಾಲ ಇವನ ಕರ್ಮ ಎಲ್ಲ ಚೆನ್ನಾಗಿ ನಿಮಿತ್ತ ಮಾಡಿಕೊಂಡು ನಾನಾ ಪದಾರ್ಥಗಳು ನಿರ್ಮಾಣ ಮಾಡಿ ಹೇಳ್ತಾರೆ. ತನ್ ನಿಯಮನಾಯ ಚ ತತ್ತನ್ನಾಮಾನಿ ತತ್ತದಾಕಾರಾಣಿ ಆತ್ಮನಃ ದೇವಾನಾಂ ಚ ರೂಪಾಣಿ ಸೃಜತಿ. ಆಯಾ ಪದಾರ್ಥಗಳು ವ್ಯಕ್ತಿಗಳ ಆಕಾರದಲ್ಲಿ ತನ್ನ ರೂಪಗಳನ್ನ ದೇವತೆಗಳ ರೂಪಗಳನ್ನು ಸೃಷ್ಟಿ ಮಾಡುತ್ತಾರೆ. ದೇವತೆಗಳು ಪ್ರವೇಶ ಮಾಡಿಸ್ತಾನೆ ಭಗವಂತ, ದೇವತೆಗಳೆಲ್ಲ ಒಡೆದು ಪ್ರವೇಶ ಮಾಡುತ್ತಾರೆ. ನಂತರ ಏವಂ ತತ್ಕಾಲೇ ಏವ, ಈ ಸಂಸ್ಕಾರದಿಂದ ತಯಾರಾಗುವ ಪದಾರ್ಥಗಳು ಮೊದಲೇ ತಯಾರು ಮಾಡಿಟ್ಕೊಂಡು ತೋರಿಸ್ತಾನ ಇಲ್ಲ, ಆಕಾರದಲ್ಲೇ ತಯಾರಾಗಬೇಕು. ಸರ 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 ತಯಾರಾಗ್ತಾ ಇರುತ್ತೆ. ತತ್ಕಾಲೇ ಏವ ಸಂಸ್ಕಾರ ಉಪಾದಾನಕಾನ್ ಪದಾರ್ಥಾನ್ ಸೃಷ್ಟ್ವಾ ಬಿಂಬರೂಪಿ ಹರಿಹಿ ಜೀವ ಮನೋಧಿಷ್ಠಿತೇನ ಅನಿರುದ್ಧಾಖ್ಯೇನ ಮನಸಾ ಪಶ್ಯನ್ ಜೀವಾಯ ದರ್ಶತಿ ದರ್ಶಯತಿ. ಜೀವನ ಮನಸ್ಸಿನೊಳಗಿರುವ ಅನಿರುದ್ಧ ರೂಪದಿಂದ, ಆ ನೋಟದಿಂದ, ಮಾನಸಿಕವಾದ ನೋಟದಿಂದ ತಾನು ನೋಡುತ್ತಾ ಜೀವನಿಗೆ ತೋರಿಸ್ತಾನೆ. ನೋಡು ಇದು ನೋಡು ಇದು ನೋಡು ಇದು ನೋಡು ಅಂತ ಜೀವನಿಗೆ ತೋರಿಸ್ತಾ ಹೋಗ್ತಾನೆ. ತಥಾ ತಾದೃಶಾದಿ ಶಬ್ದಾದಿ ವಿಷಯಾನ್ ಭುಂತ್ವ ಜೀವಾಯ ಭೋಜಯತಿ. ಅಲ್ಲೂ ನೋಡಿ, ಆ ಸ್ವಪ್ನದಲ್ಲೂ ನಾನಾ ರೀತಿಯಾದ ಪದಾರ್ಥಗಳು ಸೃಷ್ಟಿ ಮಾಡಿ ಅದನ್ನು ತೋರಿಸಿ, ತೋರಿಸಿದ ಮೇಲೇನು ನಮಗೆರಡು ಬರಬೇಕು, ಒಂದ ಸುಖ ಒಂದ ದುಃಖ, ಎರಡು ಕೊಡ್ತಾನೆ ಸ್ವಪ್ನದಲ್ಲಿ. ಸುಖ ದುಃಖ ಎರಡು ಕೊಡಬೇಕಾದ್ರೆ ಸುಮ್ಮನೆ ಬರಲ್ಲ, ಆಯಾ ಪದಾರ್ಥಗಳಲ್ಲಿ ಅಲ್ಲಲ್ಲಿರುವ ತನ್ನ ರೂಪಗಳನ್ನು ತಾನು ಸ್ವೀಕಾರ ಮಾಡಿದರೆ ನಮಗೆ ಸುಖ, ಅಲ್ಲಿರುವ ರೂಪಗಳನ್ನು ಸ್ವೀಕಾರ ಮಾಡಿದರೆ ದುಃಖ, ಎರಡು. ಹಾಗಾದ್ರೆ ದೇವರು ತನ್ನ ರೂಪಗಳು ತಾನು ತಗೊಳ್ಳೋದು ಏನು ಬೇಕಾಗಿಲ್ಲ, ಸುಮ್ಮನೆ ಇದ್ರೂ ಸಾಕು, ಸುಖವಾಗೇ ಇರ್ತಾನೆ. ಯಾರೋ ಅಂತಾರೆ ನೈವೇದ್ಯ ಕೊಟ್ಟಾಗ, ಅಯ್ಯೋ ದೇವರು ಈ ಪದಾರ್ಥಗಳು ತಗೊಳ್ಳಲ್ಲ, ಕೇವಲ ತನ್ನ ರೂಪ ತಗೊಳ್ತಾನೆ. ಮತ್ತಿನ್ನೇನ್ರಿ, ಅವನ ರೂಪ ಅವನು ಸಿಕ್ತಲ್ಲ, ಅಂದ್ರೆ ಅವನ ರೂಪ ಅವನು ತಗೊಂಡ್ಬಿಟ್ನಲ್ಲ, ಏನೋ ಪ್ರಾಫಿಟ್ ಬಂತು ದೇವರಿಗೆ ಅಂತ ತಲೆಯಲ್ಲಿ. ಈ ಪದಾರ್ಥ ತಗೊಳ್ದಿದ್ರೆ ಏನಂತೆ, ಅವನ ರೂಪ ಅವನು ಸಿಕ್ತಲ್ಲ, ಮತ್ತಿನ್ನೇನು ಏನೊಂದು ಬರ್ತಾ ಇದೆಯಲ್ಲ ಅವನಿಗೆ ತಲೆಯಲ್ಲಿ ಕಲ್ಪನೆ. ಹೇಳ್ತಾರೆ ಅವನ ರೂಪ ಅವನು ತಗೊಂಡ್ರೆ ಏನಾದರೂ ಬರುತ್ತೆ ಅಂತ ಕಲ್ಪನೆ ಇದೆಯಾ? ಈ ರೂಪದಲ್ಲಿ ಎಷ್ಟು ಸುಖ ಇದೆಯೋ ಆ ರೂಪದಲ್ಲೂ ಅಷ್ಟೇ ಸುಖ. ಅದು ಬಂದು ಸೇರಿದ್ರೂ ಜಾಸ್ತಿ ಸುಖ ಏನು ಸಿಗಲ್ಲ, ಜಾಸ್ತಿ ಏನೂ ಇರಲ್ಲ, ಸೇ ಅಂತ ಕರೆಗೆ ಯಾಕೆ ತಗೊಂತಾನೆ ಅಂದ್ರೆ, ಆ ರೂಪ ತಗೊಂಡ್ರೆ ಹೊರತು ನಮ್ಮ ಬಾಯಿಗೆ ಏನು ಬರಲ್ಲ, ನಮ್ಮ ಬಾಯಿಗೆ ಬರಲಿಕ್ಕೆ ತಾನು ತಗೊಳ್ತಾನೆ ಅಷ್ಟೇ, ಇನ್ನೇನಿಲ್ಲ. ಹೇಗೆ ತಾಯಿಗೆ ನಿದ್ದೆಯೇ ಬರ್ತಾ ಇಲ್ಲ, ಮಗನಿಗೆ ನಿದ್ದೆ ಬರಬೇಕು, ಮಗನಿಗೆ ನಿದ್ದೆ ಬರಬೇಕು, ಅವನಿಗೆ ಬರ್ತಾ ಇಲ್ಲ. ಬರಬೇಕಾದ್ರೆ ತನಗೆ ನಿದ್ದೆ ಬಾರದಿದ್ರೂ ಮಗನ ಜೊತೆಗೆ ತಾನು ಮಲಗಿದಂತೆ ಮಾಡಿ ಅವನಿಗೆ ನಿದ್ದೆ ಬಂದ ಮೇಲೆ ಎದ್ದು ಹೋಗ್ತಾಳೆ. ಹಾಗೆ ಭಗವಂತ ಕೂಡ ತನ್ನ ರೂಪಗಳು ತಾನು ತಗೊಂಡು ಅದರಿಂದ ಏನು ಬೇಕಾಗಿಲ್ಲ, ನಮಗೆ ಸುಖ ಕೊಡುತ್ತಾನೆ. ಅದು ಭಗವಂತನ ಉದ್ದೇಶ. ಇನ್ನ ಈ ಅಸ್ತು ವಿಶೇಷ ಏನು ಅಂದರೆ, ಯಜ್ಜಾಗ್ರತವಸ್ಥಾಯಾಂ ಸ್ಥಳಾಂತರ್ಗತಾನಿ ಸ್ವರೂಪಾಣಿ ತಥಾ ತತ್ರ ಶಬ್ದ ಶ್ರೋತ್ರೇಣ ರೂಪಂ ಚಕ್ಷುಷ ಇತ್ಯವಂ ವಿಷಯ ಇಂದ್ರಿಯ ವಿಭಾಗೇನ ಅತ್ರ ತು ಸರ್ವಾನಪಿ ವಿಷಯಾನ್ ಮನಸೈವ. ಇಲ್ಲಿ ಹೇಳ್ತಾ ಇದ್ದಾರೆ ಜಾಗೃತ ವ್ಯವಸ್ಥೆಗೂ ಇದು ಇಲ್ಲಿಗೂ ವ್ಯತ್ಯಾಸ ಏನು ಅಂದರೆ, ಅದು ನಾನಾ ಕಡೆ ಹೋದ ಪದಾರ್ಥಗಳ ಹತ್ತಿರ ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಲ್ಲಿರುವ ತನ್ನ ರೂಪಗಳನ್ನು ತೋರಿಸಿ ಆ ಪದಾರ್ಥಗಳನ್ನು ನೋಡಿಸುವಾಗ ತನ್ನ ರೂಪ ಗ್ರಹಣ ಮಾಡಿ ಅಲ್ಲಿ ಸುಖ ಕೊಡುತ್ತಾನೆ ಎಚ್ಚರ ಕಾಲದಲ್ಲಿ. ಸ್ವಪ್ನದಲ್ಲಿ ಹಾಗಲ್ಲ, ಇಲ್ಲೇ ಎಲ್ಲ ತೋರಿಸಿ ಸುಖ ಕೊಟ್ಬಿಡುತ್ತಾರೆ, ಇಷ್ಟೇ ವ್ಯತ್ಯಾಸ. ಇನ್ನೊಂದೇನು ಅಂತ ಹೇಳ್ತಾರೆ, ಹೊರಗೆ ಈ ಎಚ್ಚರ ಕಾಲದಲ್ಲಿ ಕಣ್ಣಿಂದಲೇನೆ ನೋಡಿಸ್ತಾನೆ, ಕಿವಿಯಿಂದಲೇನೆ ಕೇಳಿಸ್ತಾನೆ, ಹಾಗೆ ಎಲ್ಲದರಿಂದ ಯಾವುದು ಮಾಡಿಸಲ್ಲ, ಯಾವುದರಿಂದ ಅದರಿಂದ ಈಗ ಮಾತ್ರ ಸ್ವಪ್ನ ಕಾಲದಲ್ಲಿ ಮನಸ್ಸಿನಿಂದಲೇ ಎಲ್ಲವನ್ನ ತೋರಿಸ್ತಾನೆ, ಕೇಳಿಸ್ತಾನೆ, ಓಡಿಸ್ತಾನೆ. ಹೌದಾ? ಮನಸ್ಸಲ್ಲಿ ಓಡ್ತಾ ಇರ್ತೀವಿ, ಮನಸ್ಸಲ್ಲಿ ಕೈ ಕಾಲು ಎಲ್ಲ ಮುಟ್ತಾ ಇರ್ತೀವಿ. ಹೌದಾ? ಕೈ ಕಾಲು ಕತ್ತರಿಸೋದ್ರ ಯೋಗ ನೋಡ್ತಾ ಇರ್ತೀವಿ. ಎಲ್ಲ ಮನಸ್ಸಿಂದಲೇ ಮಾಡಿಬಿಡ್ತಾನೆ. ನಂತರ ಮುಂದೆ ಹೇಳ್ತಾ, ಕದಾಚಿತ್ ತತ್ಕಾಲೇ ಏವ ರಥಾನ್ ಅಶ್ವಾಂಶ್ಚ ಸೃಷ್ಟ್ವ ಜೀವೇನ ಸಹ ತತ್ರ ಸ್ಥಿತ್ವ ತತ್ಕಾಲೇ ಏವ ಸೃಷ್ಟೇಶು ಕುರು ಪಾಂಚಾಲಾದಿ ದೇಶೇಶು ಮೇರು ಮಂದರಾದಿ ಸ್ಥಾನ ವಿಶೇಷು. ಏನು ಮಾಡ್ತಾನೆ ಭಗವಂತ? ಯದ್ಯಪಿ ಅವ ಒಳ್ಳೆ ಬಿಸಿಲು ಕಾಲದಲ್ಲಿ ಮಲ್ಕೊಂಡಿರ್ತಾನೆ, ಬಿಸಿಲು ಕಾಲ ಶ್ರೀರಂಗದಲ್ಲಿ ಮಲ್ಕೊಂಡಿರ್ತಾನೆ, ಫ್ಯಾನ್ ಹಾಕಿದ್ರೂ ಕೂಡ ಬೆವರು ಸುರಿದು ಹೋಗ್ತಾ ಇರ್ತಾನೆ. ಹೋಗಿದ್ರಾ ಇಲ್ಲ ಅಂತ ಕಾಣುತ್ತಾನೆ, ಇಲ್ಲಾಂದ್ರೆ ಏನು ಪರವಾಗಿಲ್ಲ. ಒಳ್ಳೆ ಜೂನು ಮೇ ಪ್ರಾಂತಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡಿ. ಮಂತ್ರಾಲಯಕ್ಕೆ ಹೋಗಿ ಎ ಸಿ ರೂಮ್ ಬೇಡ, ಮಾಮೂಲು ರೂಮ್ ತಗೊಳ್ಳಿ. ಮಾಮೂಲು ರೂಮ್ ತಗೊಂಡು ಫ್ಯಾನ್ ಹಾಕ್ಕೊಳ್ಳಿ. ಅಲ್ಲಿ ಮತ್ತು ಜನರೇಟರ್ ಇರಬಾರ್ದು, ಯಾಕೆ ಪವರ್ ಕಟ್ ಯಾವಾಗಿರುತ್ತೆ ಅಲ್ಲಿ. ಪವರ್ ಕಟ್ಟು ಇದೆ, ಫ್ಯಾನು ತಿರುಗ್ತಾ ಇಲ್ಲ, ಹೊರಗೂ ಒಳಗೂ ಅಗ್ನಿ ಉರಿತಾ ಇದೆ. ಅಂಥ ಕಾಲಕ್ಕೆ ಮೈಯೆಲ್ಲ ಕಟ್ಟ ಬೆವರು ಹಾಕಿದಾಗ ಮಧ್ಯಾಹ್ನ ಊಟ ಆಗಿರುತ್ತೆ. ಆ ಊಟ ಕೂತಾಗಲೂ ನಡ್ಕೊಂಡು ಹೋಗ್ಲಿಕ್ಕಿಲ್ಲ, ಮಠದಲ್ಲಿ ಚಪ್ಪಲಿ ಹಾಕ್ಲಿಕ್ಕಿಲ್ಲ. ಮಠದೊಳಗೆ ಹೊರಗೆ ಹಾಕ್ತಾರೆ ನಮ್ಮನ್ನ, ಚಪ್ಪಲಿ ಇಲ್ಲದೆ ನಡೀಲಿಕ್ಕಿಲ್ಲ, ಓಡಬೇಕಾಗತ್ತೆ. ಆ ಬಂಡೆಗಳೆಲ್ಲ ಹಾಕಿರ್ತಾರೆ, ಸುಡ್ತಾ ಇರುತ್ತೆ. ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಎಲ್ಲರೂ ರನ್ನಿಂಗ್ ರೇಸ್ ಮಾಡ್ತಾ ಇರ್ತಾರೆ ತಮ್ಮಿಗೆ ಹಿಡ್ಕೊಂಡು. ಹೌದಾ? ಆ ರನ್ನಿಂಗ್ ರೇಸ್ ಮಾಡಿ ಅಲ್ಲಿಗೆ ಹೋಗಿ ಅಲ್ಲಿ ಊಟ ಕೂತಾಗ ಸರಿಯಾಗಿ ಪವರ್ ಕಟ್ ಆಗುತ್ತೆ, ಆ ಫ್ಯಾನು ತಿರುಗಲ್ಲ. ಒಂದು ಕಡೆ ಬಿಸಿ ಬಿಸಿ ಅಡಿಗೆ, ಬಿಸಿ ಬಿಸಿ ಪದಾರ್ಥ, ಮೈಯೆಲ್ಲ ಬಿಸಿ, ಬೆವರು ಕಟ್ಟೆ ಬೆವರು ಸುರಿತಾ ಇರುತ್ತೆ, ಆನಂದವೋ ಆನಂದ. ಅಂಥ ಕಾಲಕ್ಕೆ ನೋಡಿ, ಅಂಥ ಪರಿಸ್ಥಿತಿಯಲ್ಲೂ ಯಾರೂ ಊಟ ಬಿಡಲ್ಲ, ಹೊಟ್ಟೆ ತುಂಬಾ ಊಟ ಮಾಡುತ್ತಾರೆ. ಯಾಕೆ? ಅಲ್ಲಿ ನೀರು ಹಾಗೆ, ಇಲ್ಲಿ ಇಷ್ಟು ಊಟ ಮಾಡಿ ಹೇಳುವವ ಅಲ್ಲಿ ಇಷ್ಟು ಊಟ ಮಾಡುತ್ತಾನೆ. ನೀರು ಆ ಪ್ರದೇಶ ಅಂತಹದ್ದು, ಇಲ್ಲಿಂದ ಹೋದವರೆಲ್ಲ ನೋಡ್ತೀವಲ್ಲ, ಒಬ್ಬರನ್ನು ನೋಡಿದಾಗ ಎಲ್ಲರೂ ಈ ಸಿವಿಲ್ ಇಂಜಿನಿಯರ್ಸ್ ತರ ಕಟ್ಟೆ ಕಟ್ತಾ ಇರ್ತಾರೆ, ಹುಳಿ ಸಾರಿಗೆ ಎಲ್ಲ ಕೂಡ. ಅವರೇ ಹೇಳ್ತಾರೆ, ಜೀವನದಲ್ಲಿ ಹೀಗೆಂದು ಊಟ ಮಾಡಿಲ್ಲ ನಾವು. ಆ ನೀರು ಒಳ್ಳೆ ರುಚಿ, ಹಾಗೆ ಜೀರ್ಣಕಾರಿ ತುಂಗಭದ್ರಾ ನೀರು. ಅಷ್ಟೇ ಅಲ್ಲ ನೋಡಿ, ನೀವು ಮನೆಯಲ್ಲಿ ಬಟ್ಟೆ ಎಷ್ಟು ಒಗೆದ್ರೂ ಬಿಳಿ ಆಗಲ್ಲ, ನದಿಯಲ್ಲಿ ಹಾಕಿದ್ರೆ ಬಿಳಿ ಆಗುತ್ತೆ. ಆ ನೀರೇ ಅಂತಹದ್ದು, ಹಸುವೆ ಆಗಿರುತ್ತೆ. ಹೊಟ್ಟೆ ತುಂಬ ಊಟ ಮಾಡಿ ಆ ರೂಮಲ್ಲಿ ಬಂದು ಕೂತ್ರೆ ಫ್ಯಾನ್ ಇಲ್ಲ, ಮೈಯೆಲ್ಲ ಕಟ್ಟ ಬೆವರಾಗ್ತಾ ಇದೆ. ಆದರೂ ಬೆಳಿಗ್ಗಿಂದ ಪ್ರದಕ್ಷಿಣೆ ಹಾಕಿದವರಿಗೆ, ಇಲ್ಲಾಗಿದ್ದವರಿಗೇನಿಲ್ಲ, ಪ್ರದಕ್ಷಿಣೆ ಹಾಕಿ ಸುಸ್ತಾಗಿದವರಿಗೆ ನಿದ್ದೆ ಬರ್ತಾ ಇರುತ್ತೆ. ನಿದ್ದೆ ಬರುವಾಗ ಏನಾಗ್ತಾ ಇರುತ್ತೆ ಪರಿಸ್ಥಿತಿ ಅಂದ್ರೆ, ಆ ಫ್ಯಾನ್ ಇಲ್ಲ, ಕಟ್ಟ ಬೆವರು ಹಾಕ್ತಾ ಇದೆ. ಅಂತ ಕಾಲಕ್ಕೆ ಇದ್ದ ಬೀಸಣಿಗೆಯೋ ಪೇಪರೋ ಹಾಗೇ ಅಂದುಕೊಳ್ತಾ ನಿದ್ದೆ ಮಾಡ್ತಾ ಇರುತ್ತಾರೆ. ಪ್ರಾಕ್ಟಿಕಲ್ ವಿಷನ್. ಹೌದಾ? ಅಂಥ ಕಾಲಕ್ಕೆ ಅವನಿಗೆ ಒಂದು ಕಡೆ ಬಿಸಿ ಪಾ ಪಾ ಅಂತ ಉರುಳಾಡ್ತಾನೆ, ಮರಿಬಿಡ್ತಾನೆ. ಅಂಥ ಪರಿಸ್ಥಿತಿಯಲ್ಲಿ ಸ್ವಪ್ನ ಕೊಡ್ತಾನೆ ಸ್ವಾಮಿ, ಕೊಟ್ಟು ಒಳ್ಳೆ ಎಲ್ಲಿ ಬದಲಿ ಕರ್ಕೊಂಡು ಹೋಗ್ಬಿಡ್ತಾನೆ. ತಣ್ಣಗಿನ ಪ್ರದೇಶ, ಇಲ್ಲಿ ಮಲಗಿದ್ದು ಬಿಸಿ, ಸ್ವಪ್ನದಲ್ಲಿ ಥಂಡಿ ಚಳಿ ಹೊತ್ಕೊಂಡಿರ್ತಾನಲ್ಲಿ. ಹೌದಾ? ಇಲ್ಲಿ ಮಲಕೊಂಡಿದ್ದು ಮಂತ್ರಾಲಯಕ್ಕೋ ಎಲ್ಲೋ ಮಲಕೊಂಡಿರ್ತಾನೆ, ಅಲ್ಲಿಗೆ ಹೋಗಿದ್ದು ಡೆಲ್ಲಿಗೋ ಎಲ್ಲಿಗೋ ಹೋಗಿರ್ತಾನೆ. ನಾನಾ ವಿಚಿತ್ರ ಪ್ರದೇಶ ದರ್ಶನ, ವಿಚಿತ್ರ ವಾತಾವರಣ ಭಗವಂತ ಸೃಷ್ಟಿ ಮಾಡಿ ಎಲ್ಲ ಮಾಡುತ್ತಾನಲ್ಲ, ಅದನ್ನ ಹೇಳ್ತಾ ಬರ್ತಾ ಇದ್ದಾರೆ. ಅಲ್ಲಿ ಕೂಡ ಇಲ್ಲಿ ಹೆಂಡತಿ ಮಕ್ಕಳು ಯಾರ್ಯಾರು ಇರ್ತಾರೆ ಎಲ್ಲ ಸ್ವಪ್ನದ ಬಂದ್ಬಿಡುತ್ತಾರೆ. ಅವರು ಸರಿ ಆಟ ಆಡ್ತಾ ಎಲ್ಲ ಮಾಡುತ್ತಾ, ಓ ಎಲ್ಲ ಮಾತಾಡಿಕೊಂಡು ಮಾತಾಡಿ ಅಡಿಗೆಗಳು ಮಾಡಿಕೊಂಡು ಎಲ್ಲ ಊಟ ಮಾಡಿ ಸಂತೋಷವಾಗಿ ಕ್ರೀಡಾ ದೇವ ತಾನು ಆಡಿ ಸಹೈವ ಕ್ರೀಡಿತ್ವ. ಏನು ಹಿಡಿದ್ರೆ ಇವನಿಗೆ ಹುಚ್ಚು? ಯಾರೋ ಜೀವ, ಜುಜುಬಿ ಜೀವ ಅವನಿಗೆ. ಯಾರು ಜುಜುಬಿ ಅಂದ್ರೆ ನಾವು ಜುಜುಬಿ ಅಂತ ನೋಡುವ ಜೀವ ಯಾರು ಹೇಳಿ ನೋಡಿ? ಬೇಕಾದ್ರೆ ನೋಟ ನಮ್ದು ಸ್ವಲ್ಪ ವಿಶಾಲ ಆದರೆ, ನೋಡೋ ನೋಟ ಬಂದ್ರೆ ಅವನೆಲ್ಲ ಕಡೆ ಕಾಣುತ್ತಾ ಬರುತ್ತಾನೆ. ಅವನೊಬ್ಬನಿರ್ತಾನೆ ನೋಡಿ ನಮ್ ಸುತ್ತು, ಅವನು ಸರದರೆ ಸತ್ತೋಗ್ತೀವಿ. ಹೌದಾ? ಇಂಥ ಸ್ವಾಮಿಯೇ ಅಲ್ಲಲ್ಲಿ ನೋಡ್ತೀವಿ. ಈ ಹುಚ್ಚರಿರ್ತಾರೆ, ಹುಚ್ಚರಿರ್ತಾರೆ,
ಅವರನ್ನು ನೋಡಿದ್ರೆ ನಾವು ಅಯ್ಯೋ ಅಂತ ಹೋಗ್ತಾ ಇರ್ತೀವಿ. ಅವನು ಒಬ್ಬನೇ ಕೂತಿರ್ತಾನೆ, ಮೂಲೆಗೆ ಕೂತಿರ್ತಾನೆ, ಅದೇನೋ ತಿಂತಾನೆ, ಅದೇನೋ ಆಲೋಚನೆ ಮಾಡ್ತಾನೆ, ಯಾರು ಅವನನ್ನ ಹಿಡಿಸ್ಕೊಂಬು ನಾಥರೇ ಇರಲ್ಲ. ಅವನ ಬಟ್ಟೆ ಆ ಇದ್ದ ಕಡೆ ಮಲಮೂತ್ರನೂ ಮಾಡಿಕೊಳ್ತಾ ಇರ್ತಾನೆ, ಅಲ್ಲೇ ಕೂತಿರ್ತಾನೆ, ಅವನದೇ ಲೋಕದಲ್ಲಿರ್ತಾನೆ. ಇಂಥವನ ಸುತ್ತು ಇವಾಗ ಇರ್ತಾನೆ ನೋಡಿ, ಅವನ ಸುತ್ತು ಇರ್ತಾನೆ, ಅವನ ಒಳಗೆ ಇರ್ತಾನೆ, ಅವನಿಗೂ ಸ್ವಪ್ನ ಕೊಡ್ತಾನೆ, ಆ ಸ್ವಪ್ನದಲ್ಲಿ ಆನಂದ ಕೊಡ್ತಾನೆ, ಅವನ ಗುಂಗಿನಲ್ಲಿ ಅವನಿಟ್ಟಿರ್ತಾನೆ. ಎಚ್ಚರ ಕಾಲದಲ್ಲೂ ಅವನ ಕರ್ಕೊಂಡು ಹೋಗಿ ಎಲ್ಲೋ ಒಂದು ಕೊಡಿಸಿ ತಾನೇ ತಿಂದು ತಿನ್ನಿಸಿ ಅವನು ಸಂತೋಷ ಪಡ್ತಾನೆ. ಏನು ಹಿಡಿದಿದೆ ಅವನಿಗೆ ಧರ್ಮ? ನಾವಾದ್ರೆ ಓ ಅವನು ಯಾರೋ ನಾವ್ಯಾರೋ. ಮತ್ತೆ ಇವನಿಗೆ ಇಷ್ಟು ಜನ ಕಟ್ಕೊಂಡಿದ್ದಾನಲ್ಲ, ಇವನಿಗೆ ಆಲೋಚನೆ ಬರಲಿಲ್ವಾ ಇವ್ರು ಯಾರೋ ನಾನು ಯಾರೋ, ಜಾಸ್ತಿ ಡಿಸ್ಕಾರ್ಡ್ ಅಂತ ಹೋಗ್ಬಿಟ್ಟಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು? ಎಷ್ಟು ಜನ ಕಟ್ಟಿಕೊಂಡು ಹೇಗೆ ಒಂದು ಶಬ್ದ ಹೇಳಿದ್ರೆ ಒದ್ದಾಡ್ತಾ ಇದೆ. ನಾವು ನೋಡಿದ್ರೆ ಯಾಕೋ ಮಹಾರಾಯ ಇಷ್ಟು ಒದ್ದಾಡ್ತೀಯ, ಇವರಿಂದ ನಿನಗೇನು ಉಪಯೋಗ? ಇಷ್ಟೇ ಅವರು ಸಂತೋಷ ಪಡೋದು ನೋಡಿದರೆ ನನಗೆ ಸಂತೋಷ ಆಗತ್ತಪ್ಪ, ಅದಕ್ಕಾಗಿ ಮಾಡುತ್ತಾ ಇದ್ದೇನೆ ಇಷ್ಟೇ, ಇನ್ನೇನಿಲ್ಲ. ಅದಕ್ಕಾಗಿ ಆ ವ್ಯಕ್ತಿ ಇಡೀ ಹಗಲು ರಾತ್ರಿ ಹೆಣಗ್ತಾ 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 ಎಲ್ಲರಿಗಾಗಿ ಹೆಣಗೋದ್ರಲ್ಲಿ ಅವನಿಗೇನು ಕಷ್ಟ ಇಲ್ಲ. ಕಷ್ಟ ಇಲ್ಲದಿದ್ರೆ ಇಷ್ಟ ಇರಬೇಕಲ್ಲ, ಕಷ್ಟ ಇಲ್ಲ ಸರಿ, ಇಷ್ಟ ಬೇಕಲ್ಲ ಒಬ್ಬರಿಗಾಗಿ ಹೆಣಗಬೇಕಾದ್ರೆ. ಅಂಥ ಸ್ವಾಮಿಯ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಈ ರೀತಿ ಜೀವನನ್ನ ಸಂತೋಷಗೊಳಿಸ್ತಾನೆ. ಇನ್ನ ಹೇಳ್ತಾ ಇದ್ದಾರೆ, ಜಾಗೃತ ಕಾಲದಲ್ಲಿ ಹೇಗೆ ಆಟ ಆಡಿಸ್ತಾನೋ ಇಲ್ಲೂ ಹಾಗೆ ಆಟ ಆಡಿಸ್ತಾನೆ. ಹೊರಗೆ ಸಾಕ್ಷಾತ್ ಪದಾರ್ಥಗಳಿಂದ, ಇಲ್ಲಿ ಸಂಸ್ಕಾರ ಪದಾರ್ಥಗಳಿಂದ ಆಟ ಆಡಿಸ್ತಾನೆ ಅಂತ ಹೇಳ್ತಾ, ಅದೇ ಕಾಲದಲ್ಲಿ ಎಲ್ಲ ಸೃಷ್ಟಿ ಮಾಡಿ ಅಚಿಂತ ಶಕ್ತಿಯಿಂದ ಎಲ್ಲ ಪದಾರ್ಥಗಳ ನಾಶ ಮಾಡಿ ಸ್ವಪ್ನವನ್ನು ಥಟ್ ತೆಗೆದುಕೊಡ್ತಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಈ ಸ್ವಪ್ನಾವಸ್ಥೆಯಲ್ಲಿ ಎಲ್ಲಾ ದೇವತೆಗಳು ಮನೋಭಿಮಾನಿಗಳಾದ ರುದ್ರದೇವರ ಅಧೀನವಾಗಿ ಇರುತ್ತಾರೆ. ಅಂದರೆ ಇವರು ಲಯ ಆಗ್ತಾರೆ ರುದ್ರದೇವರಲ್ಲಿ ಅಂದರೆ ಅಧೀನದಂತೆ ಇದ್ದು ಸುಪ್ತವತವಸ್ಥಾನ ಮಲಗಿದಂತೆ ಆ ರುದ್ರದೇವರ ಅಧೀನರಾಗಿರ್ತಾರೆ. ಇದೇ ಸೂರ್ಯಾದಿಗಳಿಗೆ ರುದ್ರದೇವರಲ್ಲಿ ಲಯ ಅಂತ ಹೇಳುತ್ತಾರಲ್ಲ ಸ್ವಪ್ನ ಕಾಲದಲ್ಲಿ, ಅಂದರೆ ರುದ್ರದೇವರ ಅಧೀನರಾಗಿರುತ್ತಾರೆ ಅಂತ ತಿಳಿಸಿಕೊಟ್ಟಲ್ಲಿಗೆ, ಇದು ಶ್ರೀ ವಿಷ್ಣುತೀರ್ಥ ವಿರಚಿತೆ ಷೋಡಶಿಯೇ ಸ್ವಪ್ನಾಖ್ಯ ತ್ರಯೋದಶ ಪ್ರಕರಣ 13ನೆಯ ಪ್ರಕರಣಕ್ಕೆ ಬಂದಲ್ಲ, ಮುಗಿಯಿತು. ಇನ್ನು 14 ಸುಷುಪ್ತಿ ಪ್ರಕರಣ, ಇನ್ನು 15 ಗಮನಾಗಮನ ಪ್ರಕರಣ ಅಂತ. ಅದರಲ್ಲಿ ಅರ್ಧ ನಮ್ಮ ಮೊದಲೇ ಬಂದಿರುತ್ತೆ. ಗಮನ ಅಂದರೆ ಇಲ್ಲಿಂದ ಹೋಗೋದು, ಆಗಮನ ಅಂದರೆ ಬರೋದು, ಸಾವು ಹುಟ್ಟುಗಳ ಪರಿಚಯ. ಇನ್ನು ಕೊನೆಯದು ಮೋಕ್ಷ ಪ್ರಕರಣ, ಮೋಕ್ಷ ತಗೊಂಡ್ಬಿಟ್ರೆ ಆಯ್ತು, ಷೋಡಶಿ ಮುಗಿಯಿತು ಅಂತ ಅರ್ಥ. ಶ್ರೀಕೃಷ್ಣ ಅರ್ಪಣೆ. ಇನ್ನು ನಾಳೆಯಿಂದ ಇಲ್ಲ, ನಾಳೆ ನಾಡದ್ದು ಆಚರಣೆ, ನಾಡದ್ದು ಆರಾಧನಾ ಪ್ರಯುಕ್ತ 8, 9, 10 ಮೂರು ದಿವಸ ಇಲ್ಲ, 11ನೇ ತಾರೀಕು ಇಲ್ಲಿ ಚಿಕ್ಕ ಪೇಜಾವರ ಸ್ವಾಮಿಗಳಿಂದ ಯಾವುದೋ ಪಾಠದ ಕಾರ್ಯಕ್ರಮ ಇದೆ. ಹರಿಕಥಾಮೃತ ಸಾರ 5 ಕಾಲದಿಂದ ಶುರುವಾಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಎಲ್ಲರೂ ಸರಿಯಾಗಿ 3:45 ಇಟ್ಟುಕೊಂಡ್ಬಿಡಿ, ಅವ 4ಕ್ಕೆ ಸರಿ ಹೋಗುತ್ತೆ. 3:45 ಸಂಕಲ್ಪ ಮಾಡಿದ್ರೆ 4ಕ್ಕೆ ಶುರುವಾಗುತ್ತೆ. 4ರಿಂದ 5 5 ಕಾಲಕ್ಕೆ ನೀವಲ್ಲಿ ಸೇರ್ಕೋಬಹುದು. ಸರಿಯಾ ಶ್ರೀಕೃಷ್ಣ.